மம வாச்சமிமாம் பிரசுப்தாம் சஞ்சீவயதி அகில சக்திதர ஸ்வதாம்னா அன்யாஶ்ச ஹஸ்த சரண ஶ்ரவணத்வகாதி ப்ராணன்னமோ பகவதே புருஷாய துப்யம் பவதி யதனுபாவாத் ஏடமூகோபி வாக்மீ ஜடமதிரபி ஜந்துஃ ஜாயதே ப்ராஜ்ஞமௌலிஹி சகல வச்சன சேதோ தேவதா பாரதீ ஸா மம வச்சசி நிதத்தாம் சந்நிதிம் மானசே ச காத்யாயனே சுதஃ வன்னிவர்ணஃ ஷண்முக உஜ்வலஃ தனுஷ்சக்திதரஃ தேயஃ காமதோ பயநாசனஃ. அத்யாத்மத பக்கே ஒந்தெருடு மாத்து. ಈ ಲೋಕದಲ್ಲಿ ಎರಡು ಬಗೆಯ ಅಭಿರುಚಿ ಇದೆ. ಒಂದು ದೇಹನಿಷ್ಠ ಸಂಸ್ಕೃತಿಯ ಬಗ್ಗೆ ಅಭಿರುಚಿ, ಇನ್ನೊಂದು ಆತ್ಮನಿಷ್ಠ ಸಂಸ್ಕೃತಿಯ ಬಗ್ಗೆ ಅಭಿರುಚಿ. ಹೀಗೆ ಎರಡು ಬಗೆಯ ಅಭಿರುಚಿ ಇದೆ. ಯಾರು ಈ ದೇಹಕ್ಕಿಂತ ಹೊರತಾದ ಆತ್ಮ ಅಥವಾ ಜೀವ ಇಲ್ಲ, ಹಾಗಾಗಿಯೇ ದೇಹ ಬಿದ್ದು ಹೋದ್ಮೇಲೆ ಆ ಜೀವನ ಮುಗ್ದೇ ಹೋಯ್ತಾದ್ರಿಂದ ಈ ಜೀವನದಲ್ಲಿ ಚಾರ್ವಾಕನಂತವರು ಹೇಳಿದ್ರು, ಎಷ್ಟು ಕಾಲ ಆಗುತ್ತೋ ಅಷ್ಟು ಕಾಲ, ಎಷ್ಟಾಗುತ್ತೋ ಅಷ್ಟು ಸುಖವನ್ನು ಪಡೆದುಕೊಂಡು, ಭೌತಿಕ ಸುಖವನ್ನು ಪಡೆದುಕೊಂಡು ಬದುಕಿ ಬಿಡು, ಮುಂದೆ ಸತ್ತ ಮೇಲೆ ನಾವು ತಿರ್ಗಾ ಬರ್ತೇವೆ ಅಂತ ಹೇಳುವಂತದ್ದು ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂದ್ರೆ, ದೇಹಕ್ಕಿಂತ ಬೇರೆಯಾದ ಒಂದು ಆತ್ಮ ಇದ್ರೆ, ದೇಹ ಬಿದ್ದು ಹೋದ್ಮೇಲೂ ಕೂಡ ಆತ್ಮ ಇದ್ದಾನೆ, ಆತ್ಮನಿಗೆ ಮುಂದಿನ ಜನ್ಮಗಳಲ್ಲಿ ಪಾಪ ಪುಣ್ಯಗಳು ಅಂಟುಕೊಂಡು ಹೋಗ್ತಾವೆ. ಆದ್ರಿಂದ ಆತ್ಮನಿಗೋಸ್ಕರ ಆದರೂ ಕೂಡ ಈ ದೇಹದಿಂದ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತ ಒಂದು ಪ್ರಜ್ಞೆ ಜಾಗೃತವಾಗಬೇಕು. ಯಾರು ದೇಹಕ್ಕಿಂತ ಹೊರತ ಆತ್ಮವೇ ಇಲ್ಲ ಅಂತ ಅಂತಾರೋ ಅವರಿಗೆ ಯಾವುದೂ ಸಂಬಂಧ ಇಲ್ಲ. ಈ ಜಗತ್ತಿನಲ್ಲಿ ಮಾಡತಕ್ಕಂತಹ ಪುಣ್ಯ ಪಾಪಗಳು, ಧರ್ಮ ಅಧರ್ಮಗಳು ಯಾವುದು ಸಂಬಂಧವೇ ಇಲ್ಲ. ಯಾಕೆಂದ್ರೆ ಅತೀಂದ್ರಿಯವಾದ್ದು ಇಲ್ಲವೇ ಇಲ್ಲ ಅಂತ ಒಪ್ಪುವರು ಚಾರ್ವಾಕನಂತವರು. ದೇಹ ಅಂದ್ರೆ ಪಂಚಭೂತಗಳ ಸಮ್ಮಿಲನ. ಮತ್ತೆ ಇದರಲ್ಲಿ ಚಲನೆ ಹೇಗೆ ಬಂತು? ಮಣ್ಣಿನಲ್ಲಿ, ನೀರಿನಲ್ಲಿ, ಬೆಂಕಿಯಲ್ಲಿ, ಇದೆಲ್ಲ ಜಡಪದಾರ್ಥಗಳು. ಇವುಗಳು ಇಷ್ಟ ಬಂದ ಹಾಗೆ ಈ ಪ್ರಪಂಚದಲ್ಲಿ ಇರಲಿಕ್ಕಾಗುವುದಿಲ್ಲ. ನೀರಿಗೆ ಸಹಜವಾದ ಚಲನ ಶಕ್ತಿ ಇದ್ರೆ ಮೇಲ್ಮುಖವಾಗಿ ಹರಿಬೇಕಾಗಿತ್ತು ಸ್ವತಂತ್ರವಾಗಿ. ಜಡ ಪದಾರ್ಥಗಳಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಚೈತನ್ಯ ಸಾಮರ್ಥ್ಯ ಅವುಗಳದ್ದೇ ಸಮುಚ್ಚಯವಾದ ದೇಹದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದರೆ ಅವರು ಹೇಳ್ತಾರೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಲ್ಲಿ ಇಲ್ಲದಿರತಕ್ಕಂಥ ಸಾಮರ್ಥ್ಯ ದೇಹದಲ್ಲಿ ಬರಲಿಕ್ಕೆ ಸಾಧ್ಯವಾದ್ದು ಕಾರಣ ಒಳಗಡೆ ಒಂದು ಚೈತನ್ಯ ಇದೆ, ಆತ್ಮ ಇದೆ ಎಂಬುದು ಅಲ್ವೇ ಅಲ್ಲ ಅಂತ. ಮತ್ತೇನು ಕಾರಣ ಅಂತ ಕೇಳಿದರೆ, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಅವುಗಳ ಜೋಡಣೆ ಎಂಬುದು ಆ ಶಕ್ತಿಯನ್ನು ಉಂಟು ಮಾಡುತ್ತೆ. ಈ ದೇಹದಲ್ಲಿ ಘಟಕವಾಗಿರತಕ್ಕಂಥ ಪಂಚಭೂತ ಪದಾರ್ಥಗಳೇನಿದಾವೋ ಆ ಪದಾರ್ಥಗಳು ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಒಂದು ಕಡೆ ಸೇರಿದಾಗ ಅದರಲ್ಲಿ ಪ್ರತ್ಯೇಕವಾಗಿ ಘಟಕವಾದ ಅಂಶಗಳಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಶಕ್ತಿ ಅವುಗಳು ಘಟಿತವಾದಾಗ ಉತ್ಪನ್ನವಾಗುತ್ತೆ. ಉದಾಹರಣೆಗೆ ಅವರು ಕೊಡುವುದು ಮದ್ಯ ಎಂಬ ಪದಾರ್ಥ. ಆ ಮದ್ಯದಲ್ಲಿ ಏನೇನು ಅಂಶಗಳು ಸೇರಿದ್ದಾವೋ ಅವುಗಳನ್ನು ಪ್ರತ್ಯೇಕಗೊಳಿಸಿದಾಗ ಅದರಲ್ಲಿ ಒಂದು ಉನ್ಮಾದವನ್ನುಂಟು ಮಾಡುವಂತಹ ಶಕ್ತಿ ಇಲ್ಲ. ಅದೇ ಪದಾರ್ಥಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಜೋಡಿಸಿಬಿಟ್ಟು ಕೊಳಿಸಿದಾಗ ಅದರಲ್ಲಿ ಒಂದು ಘಟಕವಾದ ಪದಾರ್ಥಗಳಲ್ಲಿ ಇಲ್ಲದೇ ಇರತಕ್ಕಂಥ ಅಂಶ ಅವುಗಳು ಸಂಘಟಿತವಾದಾಗ ಹೇಗೆ ಉನ್ಮಾದವನ್ನುಂಟು ಮಾಡುವ ಶಕ್ತಿ ಒಂದು ಹೊಸತ್ತಾಗಿ ಬಂತು? ಅಥವಾ ಈ ಅರಶಿನ ಮತ್ತು ಸುಣ್ಣ ಇವುಗಳು ಪ್ರತ್ಯೇಕವಾಗಿರಬೇಕಾದ್ರೆ ಅದರಲ್ಲಿ ಒಂದು ಕೆಂಪಿನ ಬಣ್ಣ ಎಂಬುದು ಕಾಣಿಸುವುದಿಲ್ಲ. ಅದೇ ಅರಶಿನ ಮತ್ತು ಸುಣ್ಣಗಳನ್ನು ಒಟ್ಟು ಸೇರಿಸಿದಾಗ ಹಿಂದೆ ಇಲ್ಲದೇ ಇರತಕ್ಕಂಥ ಹೊಸತ್ತಾದ ಬಣ್ಣ ಆ ಪದಾರ್ಥಗಳಲ್ಲಿ ಬರುತ್ತೆ. ಹಾಗಾಗಿ ಒಂದು ಹೊಸತ್ತಾದ ಶಕ್ತಿ ಬಂತು ಎಂಬ ಕಾರಣಕ್ಕೆ ಒಂದು ಚೈತನ್ಯ ಇದೆ, ದೇಹಕ್ಕಿಂತ ಬೇರೆಯಾದ ಚೈತನ್ಯ ಇದೆ ಎಂಬುದನ್ನು ಒಪ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತಲೇ ಆತ್ಮವನ್ನು ಜೀವನಿಗಿಂತ ಪ್ರತ್ಯೇಕವಾಗಿ ಒಪ್ಪದೇ ಇರುವಂತಹ ಮಂದಿಯ ವಾದ. ಹಾಗಾಗಿ ಒಂದು ವೀಳ್ಯದ ಎಲೆ ಇದೆ, ಒಂದು ಸುಣ್ಣ ಇದೆ, ಅಡಿಕೆ ಇದೆ. ಇದನ್ನು ಪ್ರತ್ಯೇಕವಾಗಿ ಇದ್ದಾಗ ಇದರಲ್ಲಿ ಕೆಂಪು ಬಣ್ಣ ಎಂಬುದು ಇಲ್ಲ. ಅದೇ ಈ ಪದಾರ್ಥಗಳನ್ನು ಒಟ್ಟು ಸೇರಿ ಜಗಿದಾಗ ಬಾಯಿಯಲ್ಲಿ ಒಂದು ಕೆಂಪುವಾದ ಬಣ್ಣ ಒಂದು ಉತ್ಪನ್ನವಾಗುತ್ತೆ. ಹಾಗಾದರೆ ಈ ಪದಾರ್ಥಗಳಲ್ಲಿ ಪ್ರತ್ಯೇಕವಾಗಿ ಇದ್ದಾಗ ಇಲ್ಲದೇ ಇರತಕ್ಕಂಥ ಒಂದು ಗುಣ, ಒಂದು ಪ್ರಮಾಣದಲ್ಲಿ ಅವುಗಳು ಒಟ್ಟು ಸೇರಿದಾಗ, ಅವುಗಳನ್ನು ಮಿಶ್ರಣ ಮಾಡಿದಾಗ ಇಲ್ಲದೇ ಇರತಕ್ಕಂಥ ಒಂದು ಹೊಸತ್ತಾಗಿ ಕಾಣಬಹುದು ಅಂತ ಹೇಳುವುದು ಅನುಭವ ಸಿದ್ಧವಾದ ಸಂಗತಿ. ಅದರಂತೆ ಈ ದೇಹದಲ್ಲಿ ಏನೇನು ಅಂಶಗಳು ಸೇರಿದ್ದಾವೋ ಆ ಪಾರ್ಥಿವ ಪದಾರ್ಥಗಳು ಪ್ರತ್ಯೇಕವಾಗಿದ್ದಾಗ ಅದರಲ್ಲಿ ಚೈತನ್ಯ ಎಂಬುದು ಇರೋದಿಲ್ಲ. ಆದರೆ ಇಲ್ಲದೇ ಇರತಕ್ಕಂಥ ಅಂಶ ಸಂಘಟಿತವಾದಾಗ ಉತ್ಪನ್ನ ಆಗುವುದು ಎಂಬುದು ಈ ಪ್ರಪಂಚದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡ ಅಂಶಗಳಾದ್ರಿಂದ ದೇಹಕ್ಕಿಂತ ಬೇರೆಯಾದ ಒಂದು ಜೀವ ಅಥವಾ ಆತ್ಮನನ್ನು ಒಪ್ಪಿಕೊಂಡು ಈ ಪ್ರಪಂಚದಲ್ಲಿ ಬದುಕಬೇಕಾದ ಅಗತ್ಯವೇ ಇಲ್ಲ ಅಂತ ನಾಸ್ತಿಕ ವಾದವನ್ನು ಮಂಡಿಸುವವರು ಹೇಳ್ತಾರೆ. ಅದಕ್ಕೆ ಈ ರೀತಿ ಒಂದು ವೇಳೆ ಒಪ್ಪಿದ್ರೆ ಈ ಪ್ರಪಂಚದಲ್ಲಿ ಸಾಮಾಜಿಕವಾದ ಬದುಕು ಎಂಬುದು ಅಸಂಭವ. ಮಾತ್ರ ಅಲ್ಲ, ಈ ಪದಾರ್ಥಗಳನ್ನು ನಾವೇ ಕೃತಕವಾಗಿ ದೇಹದಲ್ಲಿರುವ ಘಟಿತ ಅಂಶಗಳನ್ನು ಜೋಡಿಸಿದ್ರೆ ಅದರಲ್ಲಿ ಒಂದು ಶಕ್ತಿ ಬರುವುದಾದರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಯಾಕೆ ಬರುವುದಿಲ್ಲ? ಅದು ಆ ಶಕ್ತಿ ಎಂಬುದು, ಚಲನೆ ಎಂಬುದು ಒಬ್ಬ ಮನುಷ್ಯ ಸತ್ತ ಮೇಲೆ ಯಾಕೆ ಇರೋದಿಲ್ಲ? ಒಂದು ದೇಹಕ್ಕಿಂತ ಬೇರೆಯಾದ ಒಂದು ಜೀವಾತ್ಮ ಅಂತ ಇಲ್ಲದೇ ಇದ್ರೆ ಆ ಅಂಶಗಳೆಲ್ಲ ಒಬ್ಬ ಮನುಷ್ಯನಲ್ಲಿ ಜೀವ ಇದ್ದಾಗ ಇರುತ್ತೋ ಸತ್ತ ಮೇಲೂ ಕೂಡ ಅಂಶಗಳೆಲ್ಲ ಜೀವ ದೇಹದಲ್ಲಿ ಇದ್ದೇ ಇರ್ತವೆ. ಅದರಿಂದ ಆವಾಗ ಯಾಕೆ ಆ ದೇಹದಲ್ಲಿ ಚಲನೆ ಇಲ್ಲ? ಒಂದು ಜೀವ ಇರುವಂತಹ ದೇಹದಲ್ಲಿ, ಸ್ತ್ರೀ ದೇಹದಲ್ಲಿ ರೇತಸ್ಸಿನ ಸ್ಪರ್ಶ ಆದಾಗ ಗರ್ಭ ಉತ್ಪತ್ತಿ ಆಗುತ್ತೆ. ಅದೇ ದೇಹದಲ್ಲಿ ಎಲ್ಲ ಅಂಶಗಳು ಹಾಗೆ ಇದ್ದಾಗಲೂ ಹೇಗೆ ಸತ್ತ ಮೇಲೆ ಆ ದೇಹದಿಂದ ಗರ್ಭೋತ್ಪತ್ತಿ ಆಗುವುದಿಲ್ಲ? ಹಾಗಾಗಿ ದೇಹವೇ ಅಂದ್ರೆ ಜಡ ಪದಾರ್ಥಗಳ ಸಮುಚ್ಚಯವೇ ಈ ದೇಹ ಅಂತಾದ್ರೆ ಸತ್ತ ಮೇಲೂ ಕೂಡ ಜಡ ಪದಾರ್ಥಗಳ ಸಮುಚ್ಚಯ ಇದ್ದೇ ಇರುತ್ತೆ. ಆದ್ರಿಂದ ಆ ಜಡ ಪದಾರ್ಥಗಳ ಸಮುಚ್ಚಯ ಕ್ಕಿಂತ ಬೇರೆಯಾದ ಆತ್ಮ ಇಲ್ಲದೇ ಇದ್ರೆ ಇವಾಗ ಒಬ್ಬ ಮನುಷ್ಯ ಉಸಿರಾಡುವಾಗ ಏನೇನು ಆಗುತ್ತೋ ಅದು ಉಸಿರು ನಿಂತ ಮೇಲೂ ಕೂಡ ಆಗಬಾರದು ಅಂತ ಏನು ಇಲ್ಲ. ಹಾಗಾಗಿ ನಾವು ಹೇಳ್ತೇವೆ ಈ ಪ್ರಪಂಚದಲ್ಲಿ ಎಲ್ಲ ಆಗುಹೋಗುಗಳ ಮಧ್ಯದಲ್ಲಿ ಅನೇಕ ರಹಸ್ಯಗಳು, ಉತ್ತರ ಸಿಗದೇ ಇರತಕ್ಕಂತಹ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಾದ್ರೆ ಒಂದು ದೇಹಕ್ಕಿಂತ ಬೇರೆಯಾದ ಒಂದು ಆತ್ಮನನ್ನು ಒಪ್ಪಿಕೊಳ್ಳೇಬೇಕು ಅಂತ ಅಧ್ಯಾತ್ಮದ ವಾದಿಗಳು ಒಪ್ತಾರೆ. ಅವರ ಪ್ರಕಾರ ದೇಹಕ್ಕಿಂತ ಬೇರೆಯಾದ ಒಂದು ಆತ್ಮ ಇದೆ. ಆ ಆತ್ಮನಿಂದಾಗಿ ಈ ದೇಹದಲ್ಲಿ ಚಲನೆ ಶಕ್ತಿಗಳೆಲ್ಲ ಬರ್ತವೆ. ಆ ಆತ್ಮನಿಂದಾಗಿ ಯೋಚಿಸತಕ್ಕಂತಹ ಮನಸ್ಸು ಇದೆ, ಯೋಚಿಸತಕ್ಕಂತಹ ಬುದ್ಧಿಶಕ್ತಿ ಇದೆ. ಒಂದು ವೇಳೆ ಆತ್ಮ ಇಲ್ಲದೇ ಇದ್ರೆ ಎಲ್ಲ ದೇಹದಲ್ಲಿ ಇರುವಂತಹ ಘಟಿತ ಪದಾರ್ಥಗಳು ಯಾವಾಗ್ಲೂ ಇರೋದ್ರಿಂದ, ಸತ್ ಮೇಲೂ ಇರೋದ್ರಿಂದ ಅದು ಕೊಳೆಯಬಾರದು. ಆವಾಗ್ಲೂ ಆ ಮನಸ್ಸು ಯೋಚನೆ ಮಾಡಬೇಕು, ಆವಾಗ್ಲೂ ಬುದ್ಧಿಗೆ ಯೋಚನೆ ಮಾಡುವ ಸಾಮರ್ಥ್ಯ ಬೇಕು. ಯಾವಾಗ ದೇಹದಿಂದ ಈ ಪ್ರಾಣ ಶಕ್ತಿ ಹೊರಡುತ್ತೋ, ಹೊರಗೆ ಹೋಗುತ್ತೋ, ಆವಾಗ ಈ ದೇಹದಲ್ಲಿ ಯಾವುದು ಕಾಣಿಸುವುದಿಲ್ಲ. ದೇಹದಲ್ಲಿ ಬೆಚ್ಚಗಿನ ಅಂಶ ಇಲ್ಲ, ಉಸಿರಾಟ ಇಲ್ಲದೇ ಇರುವುದರಿಂದ ಪ್ರಾಣವಾಯುವಿನ ಪ್ರವಾಹ ಇಲ್ಲ, ದೃಷ್ಟಿಗೆ ನೋಡುವ ಶಕ್ತಿ ಇಲ್ಲ, ಕಿವಿಗೆ ಕೇಳುವ ಶಕ್ತಿ ಇಲ್ಲ, ಯಾವುದೂ ಇಲ್ಲ ಅಂತ ಆದ್ಮೇಲೆ ಜಡ ಪದಾರ್ಥಗಳ ಸಮುಚ್ಚಯಕ್ಕಿಂತ ಬೇರೆಯಾದ ಒಂದು ಆತ್ಮ ಅದು ಇದೆ ಅಂತ ಹೇಳುವಂತಹದ್ದು ಸತ್ಯ. ಅಂತಹ ಆತ್ಮನ ಬಗ್ಗೆ ಚಿಂತನೆ ಮಾಡುವಂತಹದ್ದನ್ನು ಅಧ್ಯಾತ್ಮ ಅಂತ ಕರೀತಾರೆ. ಆತ್ಮನನ್ನು ಕುರಿತು ಮಾಡುವ ಚಿಂತನೆ, ಅದಕ್ಕೆ ಅಧ್ಯಾತ್ಮ ಅಂತ ಕರೆಯುತ್ತೆ. ಆತ್ಮಾನಂ ಅಧಿಕೃತ್ಯ ಅಂತ. ಸ್ಥೂಲವಾದ ಅರ್ಥದಲ್ಲಿ ಆತ್ಮ ಎಂಬುದಕ್ಕೆ ದೇಹವು ಒಂದು ಅರ್ಥ ಹೌದು. ಹಾಗಾಗಿ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ ಅಂತ ಹೇಳಬೇಕಾದ್ರೆ ನಾನು ದೇಹವನ್ನೇ ಬಿಟ್ಟುಕೊಂಡು ಆತ್ಮಸಾಕ್ಷಿಯಾಗಿ ಅಂತ ಹೇಳ್ತೇವೆ. ಹಾಗಾಗಿ ಸ್ಥೂಲವಾದ ಅರ್ಥದಲ್ಲಿ ಶಾಸ್ತ್ರ ಪ್ರಪಂಚದಲ್ಲಿ ಏನು ಹೇಳ್ತಾರೆ ಅಂದ್ರೆ ದೇಹಕ್ಕೂ ಆತ್ಮ ಅಂತ ಹೆಸರು ಅಂತ ಹೇಳ್ತಾರೆ. ಆದರೆ ಇದಕ್ಕಿಂತ ಹೊರತಾದ ಒಂದು ಸ್ವಲ್ಪ ವಿಸ್ತೃತವಾದ ಅರ್ಥ ಆತ್ಮ ಶಬ್ದಕ್ಕೆ ಇರೋದ್ರಿಂದ, ಆತ್ಮ ಅಂದ್ರೆ ಬರೇ ದೇಹ ಅಲ್ಲ, ದೇಹದೊಳಗೆ ಒಂದು ದೇಹ ಇದೆ, ಅದಕ್ಕೆ ಸಂದೇಹ ಅಂತ ಹೇಳಿ, ಸಮೀಚೀನವಾದ ದೇಹ ಅಂತ. ಅಂದ್ರೆ ಈ ಎಲ್ಲ ದೇಹದ ಚೈತನ್ಯ ಕ್ರಿಯಾಶೀಲತೆ ಉಂಟಾಗಲಿಕ್ಕೆ ಕಾರಣ ಏನು ಅಂದ್ರೆ, ನಾವು ಎಲ್ಲಿ ಆತ್ಮ ಅಂತ ದೇಹ ಭಾಗವನ್ನು ಸೋರಿಸ್ತೇವೋ ಅದರ ಒಳಗಡೆ ಒಂದು ಸ್ಪಂದಿಸುವಂತಹ ಒಂದು ಅಂಶ ಇದೆ, ಅದಕ್ಕೆ ಹೃದಯ ಅಂತ ಹೆಸರು. ಕ್ಷಣ ಕ್ಷಣಕ್ಕೂ ಅದು ಸ್ಪಂದಿಸ್ತಾ ಒಬ್ಬ ಮನುಷ್ಯನನ್ನು ಚೈತನ್ಯಯುಕ್ತನನ್ನಾಗಿ ಮಾಡುತ್ತಾ. ಅದರಿಂದ ದೇಹ ಅಂದ್ರೆ ಬರೇ ಈ ಜಡವಾದ ಶರೀರ ಅಲ್ಲ, ಅದರೊಳಗೆ ಇರತಕ್ಕಂತಹ ಹೃದಯವನ್ನು ದೇಹ ಅಂತ ಕರೀತೇವೆ. ಇಲ್ಲದೇ ಇದ್ರೆ ನಾವು ದೇಹ ಅಂತ ಹೇಳುವ ಶಬ್ದದಿಂದ ತಲೆಯನ್ನು ಮುಟ್ಕೊಂಡು ಹೇಳ್ಬೋದು ದೇಹ ಅಂತ. ನಾನು ಅಂತ ಹೇಳುವ ಶಬ್ದವನ್ನು, ಆತ್ಮ ಎಂಬ ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ಎದೆಯನ್ನೇ ಮುಟ್ಕೊಳ್ಬೇಕಾಗಿಲ್ಲ, ತಲೆಯನ್ನು ಮುಟ್ಕೊಂಡು ಆತ್ಮ ಅಂತ ಹೇಳುವ ಶಬ್ದವನ್ನು ಹೇಳ್ಬೋದು. ಆದ್ರೆ ನಾವು ಯಾವತ್ತೂ ಕೂಡ ಆತ್ಮ ಎಂಬ ಹೇಳಬೇಕಾದ್ರೆ ಎದೆಯನ್ನೇ ಮುಟ್ಕೊಳ್ಳಿಕ್ಕೆ ಕಾರಣ ಏನು ಅಂದ್ರೆ, ದೇಹದ ಒಳಗೆ ಒಂದು ದೇಹ ಇದೆ, ಅದಕ್ಕೆ ಸಮೀಚೀನವಾದ ದೇಹ ಸಂದೇಹ ಅಂತ ಹೆಸರು, ಅದಕ್ಕೆ ಹೃದಯ ಅಂತ ಹೆಸರು, ಅದನ್ನು ಆತ್ಮ ಎಂಬ ಶಬ್ದದಿಂದ ಕರೆಯುವಂಥದ್ದು. ಆದ್ರೆ ಅಷ್ಟಕ್ಕೆ ಕೊನೆಯಾಗುವುದಿಲ್ಲ, ಯಾಕೆಂದ್ರೆ ಆ ಹೃದಯದೊಳಗೂ ಕೂಡ ಆ ಕ್ರಿಯಾಶೀಲತೆ ಹೇಗೆ ಬಂತು ಅಂತ ಕೇಳಿದ್ರೆ, ಅದಕ್ಕೆ ಕಾರಣವಾದ ಒಂದು ಚೈತನ್ಯ ಇರುವುದರಿಂದ ಬಂತು. ಆ ಚೈತನ್ಯ ಹೊರಗಡೆ ಹೋದರೆ ಎಲ್ಲ ಹೃದಯ ಎಲ್ಲ ಇದ್ದಾಗಲೂ ಕೂಡ ಒಬ್ಬ ಮನುಷ್ಯನ ಹೃದಯದಲ್ಲಿ ಬಡಿತ ಉಂಟಾಗುವುದಿಲ್ಲ. ಆದ್ರಿಂದ ಬಡಿತ ಉಂಟಾಗಲಿಕ್ಕೆ ಕಾರಣವಾದ ಯಾವುದು ಅಂತ ಹೇಳಿದರೆ, ಹೃದಯದ ಒಳಗೆ ಒಂದು ಚೈತನ್ಯ ಶಕ್ತಿ ಎಂಬುದು ಕಾರಣ. ಅದು ಹೃದಯದೊಳಗೆ ಇದ್ದುಕೊಂಡು ಒಬ್ಬ ಮನುಷ್ಯನಲ್ಲಿ ಕ್ರಿಯಾಶೀಲತೆಯನ್ನುಂಟು ಮಾಡೋದ್ರಿಂದ ಕಾರಣ ಯಾವುದು ಅಂತ ಕೇಳಿದರೆ ಒಂದು ಚೈತನ್ಯ. ಆದ್ರಿಂದ ಆತ್ಮ ಎಂಬ ಶಬ್ದಕ್ಕೆ ದೇಹ ಎಂಬ ಸ್ಥೂಲಾರ್ಥದ ಜೊತೆಗೆ ಹೃದಯ ಅಂತ ಅರ್ಥ, ಹೃದಯದೊಳಗಿರತಕ್ಕಂತಹ ಒಂದು ಜೀವಾತ್ಮ ಅಂತ ಅರ್ಥ. ಆದರೆ ಇನ್ನೂ ಒಂದು ಸ್ವಲ್ಪ ವಿಚಾರ ಮಾಡಿದರೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯನ ಈ ಚೈತನ್ಯ ಯುಕ್ತವಾದ ಒಬ್ಬ ಮನುಷ್ಯನಿಂದ ಈ ಜಗತ್ತಿನಲ್ಲಿ ಸಮಸ್ತ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಮತ್ತು ನಮ್ಮ ಮೇಲೂ ಕೂಡ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವುದರಿಂದ, ಮತ್ತು ಈ ಚೈತನ್ಯ ಎಂಬುದು ನಮಗೆ ಅಧೀನವಾಗದೇ ಇದ್ದಾಗಲೂ ಕೂಡ ಕೆಲಸ ಆಗುವುದರಿಂದ, ನಾನು ನಿನ್ನೆ ಹೇಳಿದರೆ ನಿದ್ರೆಯಲ್ಲೆಲ್ಲ ಏನೇನು ವ್ಯವಹಾರ ಮಾಡ್ತಾರೆ ಅಂತ, ಇದೆಲ್ಲ ಆಗಬೇಕು ಅಂತಾದ್ರೆ ಎಲ್ಲದಕ್ಕೂ ಆತ್ಮನೇ ಹೊಣೆಗಾರ ಅಂತಾದ್ರೆ, ಆತ್ಮ ಇದ್ದಾಗ ಆತ್ಮನಿಗೆ ಅನುಗುಣವಾಗಿ ಮಾತ್ರ ಕೆಲಸ ಆಗಬೇಕು, ಆತ್ಮನಿಗೆ ಆತ್ಮನ ಇಚ್ಛೆಗೆ ವಿರುದ್ಧವಾದ ಕೆಲಸ ಆಗಬಾರದು. ಆಗುತ್ತೆ ಆದ್ರಿಂದ ಆತ್ಮನನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಚೈತನ್ಯ ಇದೆ. ಆದ್ರಿಂದ ಆತ್ಮ ಎಂಬ ಶಬ್ದಕ್ಕೆ ಅತ್ಯಂತ ಸೂಕ್ಷ್ಮವಾದ ಅರ್ಥ ಯಾವುದು ಅಂದ್ರೆ ಆತ್ಮನೊಳಗಿರತಕ್ಕಂಥ ಅಂತರಾತ್ಮ. ಹಾಗಾಗಿ ಆತ್ಮದ ಚಿಂತನೆ ಅಂತ ಹೇಳಿದ್ರೆ ಒಂದು ಸ್ಥೂಲವಾಗಿ ಹೇಳುವಂತಹದ್ದು ದೇಹದ ಚಿಂತನೆ. ಒಬ್ಬ ಮನುಷ್ಯನ ಬದುಕಿನಲ್ಲಿ ಈ ದೇಹದಿಂದ ಏನೇನು ಮಾಡಬಹುದು ಅಂತ ಹೇಳುವಂತಹ ಯೋಚನೆಯೂ ಕೂಡ ಅಧ್ಯಾತ್ಮದ ಚಿಂತನೆಯೇ ಆಗುತ್ತೆ. ಅದಕ್ಕೋಸ್ಕರ ಕಾಳಿದಾಸ ಹೇಳುದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಒಂದು ಚೇತನ ಎಂಬುದು ಈ ಶರೀರವನ್ನು ಬಿಟ್ಟು ಪ್ರೇತವಾಗಿ ಹಾರಾಡ್ತಾ ಇದ್ರೆ ಅದರಿಂದ ಯಾವುದೇ ದಾನ ಧರ್ಮ ಮಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬನಿಗೆ ಎತ್ತಿ ಕೊಡ್ಲಿಕ್ಕೆ ಆಗುದಿಲ್ಲ, ತಾನು ತಕೊಳ್ಲಿಕ್ಕೆ ಆಗುದಿಲ್ಲ, ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ನೀರು ಕುಡಿಲಿಕ್ಕೆ ಆಗುದಿಲ್ಲ, ಸುಖ ಸಾಧನ ಮಾಡ್ಲಿಕ್ಕೆ ಸುಖ ಸಾಧನವೇ ಅಲ್ಲ. ಅದಕ್ಕೋಸ್ಕರ ಈ ಶರೀರವನ್ನು ಏನ್ ಕರೀತಾರೆ ಅಂದ್ರೆ ಭೋಗಾಯತನ ಅಂತ ಕರೀತಾರೆ. ಅಂದ್ರೆ ಸೌಖ್ಯಕ್ಕೆ ಸಾಧನ ಮತ್ತು ಕರ್ಮಕ್ಕೆ ಸಾಧನ ಎಂಬುದು ಕಾರಣಕ್ಕೋಸ್ಕರ ಇದೊಂದು ಸಾಧನ. ಪ್ರಪಂಚದಲ್ಲಿ ಬದುಕುವವನಿಗೆ ಇದೊಂದು ಉತ್ಕೃಷ್ಟವಾದ ಸಾಧನ ಅಂತ. ಹಾಗಾಗಿ ಒಂದು ಹಾಡು ಇದೆ, ಏನು ಸಾಧನೆ ಮಾಡಿ ಕೃಷ್ಣನ ಕರವ ಸೇರಿತು ಕೊಳಲು ಅಂತ. ಕೃಷ್ಣನ ಕರವನ್ನು ಸೇರಬೇಕಾದ್ರೆ ಒಂದು ದೊಡ್ಡ ಸಾಧನೆ ಮಾಡಬೇಕು. ಜಡವಾದ ಕೊಳಲು ಏನು ಸಾಧನೆ ಮಾಡಿ ಕೃಷ್ಣನ ಕೈಯನ್ನು ಹೊಂದಿತು ಅಂತ ಅಂದ್ರೆ ಜಡವಾದಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಒಳಗಡೆ ಚೈತನ್ಯ ಇದ್ದಾಗ ಜಡವು ಸಾಧನೆ ಮಾಡ್ಲಿಕ್ಕೆ ಆಗತ್ತೆ ಅಂತ. ಹಾಗಾಗಿ ಈ ಆತ್ಮನಿಗೆ ದೇಹವಿಲ್ಲದೆ ಇದ್ರೆ ಧರ್ಮ ಸಾಧನ ಆಗುವುದಿಲ್ಲ ಈ ಆತ್ಮ ಎಂಬುದು. ಅದಕ್ಕೋಸ್ಕರ ಆತ್ಮನಿಗೆ ಸಾರ್ಥಕತೆ ಬರಬೇಕಾದ್ರೆ ದೇಹ ಎಂಬುದು ಒಂದು ಸಾಧನೆ ಎಂಬ ಕಾರಣಕ್ಕೋಸ್ಕರ, ಧರ್ಮ ಸಾಧನ ಎಂಬ ಕಾರಣಕ್ಕೋಸ್ಕರ ಅಧ್ಯಾತ್ಮದ ಪ್ರಪಂಚದಲ್ಲಿ ಅಂದ್ರೆ ಒಂದು ತಾನು ಬದುಕನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅಂತ ಹೇಳುವಂತ ಯೋಚನೆ ಮಾಡುವ ವ್ಯಕ್ತಿ ಏನ್ ಮಾಡಬೇಕು ಅಂದ್ರೆ ದೇಹದ ಬಗ್ಗೆ ವಿಚಾರ ಮಾಡಬೇಕು. ಈ ದೇಹವನ್ನು ಹೇಗೆ ಅರ್ಥಪೂರ್ಣಗೊಳಿಸಬಹುದು, ಸಾರ್ಥಕಗೊಳಿಸಬಹುದು, ಭಗವಂತನ ಕಡೆ ಸಾಗುವುದರ ಮೂಲಕ, ಸಮಾಜದ ಕಡೆ ಸಾಗುವುದರ ಮೂಲಕ ಈ ದೇಹದಿಂದ ಒಳ್ಳೆಯ ಕೆಲಸವನ್ನು ಮಾಡಿ ಇದಕ್ಕಿಂತ ಉತ್ಕೃಷ್ಟವಾದ ಒಂದು ದೇಹವನ್ನು ಮುಂದಿನ ಜನ್ಮದಲ್ಲಿ ಪಡೆಯಬೇಕು ಅಂತ ಬಯಸುವವರಿಗೆ ದೇಹದ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕಾದ ಅಗತ್ಯ ಇರುತ್ತೆ. ಇನ್ನು ದೇಹದೊಳಗೊಂದು ಹೃದಯ ಇಲ್ಲದೇ ಇದ್ರೆ ಈ ದೇಹ ಇದ್ದು ಉಪಯೋಗ ಇಲ್ಲ. ಆದ್ರಿಂದ ಹೃದಯದ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು. ಈ ಹೃದಯದಿಂದ ಯಾವ ರೀತಿ ನಾವು ಹೃತ್ಪೂರ್ವಕವಾಗಿ ಬದುಕಬೇಕು, ಹೃತ್ಪೂರ್ವಕವಾಗಿ ಸಮಾಜದ ಸೇವೆ ಮಾಡಬೇಕು, ಹೃತ್ಪೂರ್ವಕವಾಗಿ ಭಗವಂತನ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಹೃದಯ ಎಂಬುದು ಬೇಕು ನಮಗೆ. ಅದಕ್ಕೋಸ್ಕರ ಆತ್ಮದ ಚಿಂತನೆ ಅಂತ ಹೇಳಿದರೆ ದೇಹದ ಚಿಂತನೆ ಮಾತ್ರ ಅಲ್ಲ, ಹೃದಯದ ಚಿಂತನೆ. ಇನ್ನೂ ಒಳಗೆ ಹೋದಾಗ ಆತ್ಮ ಅಂದ್ರೆ ಜೀವಾತ್ಮ. ಆ ಜೀವಾತ್ಮನ ಬದುಕನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳುದು ಬಹಳ ಮುಖ್ಯವಾದ ಅಂಶ. ಯಾಕೆಂದ್ರೆ ಒಂದು ಮಾತು ಇದೆ, ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರಿ ಜನಶ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ ಅಂತ. ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿದ ಸಂಪತ್ತು ಎಲ್ಲಿಗಿರ್ಬೋದು ಅಂದ್ರೆ, ಹಿಂದಿನ ಕಾಲದಲ್ಲಿ ಅದಕ್ಕೆ ಒಂದು ಸೇಫ್ ಲಾಕರ್ ಇಲ್ಲದೆ ಇರುವುದರಿಂದ ಭೂಮಿಯಡಿಯಲ್ಲಿ ಅದನ್ನು ಹೂತು ಹಾಕ್ತಾ ಇದ್ರು. ಇವಾಗ ನಾವು ಅದರಲ್ಲಿ ಸೈಟ್ ತಕೊಂಡು ನಾವು ಬದುಕುತ್ತೇವೆ. ಹಾಗಾಗಿ ಏನೇ ಮಾಡಿದ್ರು ಧನ ಅನಿ ಭೂಮ. ಇನ್ನು ಪಶವಶ್ಚಗೋಷ್ಠಿ, ಹಿಂದಿನ ಕಾಲದಲ್ಲಿ ಒಬ್ಬ ಮನುಷ್ಯನ ಸಂಪತ್ತನ್ನು ಅಳಿಯುವಂತಹದ್ದೇ ಹಸುಗಳಿಂದ. ಅಂತ ಹಸುಗಳನ್ನು ಎಷ್ಟೇ ಪ್ರೀತಿಯಿಂದ ಸಾಕಿದ್ರೂ ಕೂಡ ಅವುಗಳು ಎಲ್ಲಿ ಇರ್ಬೋದು ಅಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅದು ಗೋಶಾಲೆಯಲ್ಲಿ ಇರ್ಬೋದು. ಇನ್ನು ಇಡೀ ಜೀವನದಲ್ಲಿ ನಾವು ಒಂದು ಹಂತದಲ್ಲಿ ಅತ್ಯಂತ ಪ್ರೀತಿ ಪಾತ್ರವಾಗಿರತಕ್ಕಂತಹ ಒಂದು ಜೀವಾಂತ ಒಬ್ಬ ಮನುಷ್ಯ ತನ್ನ ಹೆಂಡತಿಯನ್ನು ಅಂದುಕೊಂಡ್ರೆ ಅವಳು ಎಲ್ಲಿವರೆಗೆ ಬರಬಹುದು ಅಂದ್ರೆ ಗೃಹದ್ವಾರಿ, ಹೆಚ್ಚು ಅಂದ್ರೆ ಹೊಸ್ತಿಲವರೆಗೆ ಬರಬಹುದಂತೆ ಅವಳು ಇವನ ಕೊನೆಯ ಗಳಿಗೆಯಲ್ಲಿ. ಅದಕ್ಕಿಂತ ಮುಂದೆ ಬರಲಿಕ್ಕೆ ಅವಳಿಗೂ ಆಗುವುದಿಲ್ಲಂತೆ. ಇನ್ನು ಜನ ಶ್ಮಶಾನಿ, ಒಬ್ಬ ಮನುಷ್ಯ ಜನಪ್ರಿಯವಾಗಿ ಬದುಕಿದ್ರೆ ಅವನ ಮೇಲಿನ ಅಭಿಮಾನಿಗಳು ಕೊನೆಯ ಗಳಿಗೆಯಲ್ಲಿ ಎಲ್ಲಿವರೆಗೆ ಬಂದಾರು ಅಂದ್ರೆ ಶ್ಮಶಾನದವರೆಗೆ ಬಂದಾರಂತೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ ಒಬ್ಬ ಮನುಷ್ಯ ಯಾವುದನ್ನು ಅಂದ್ರೆ ದೇಹವನ್ನು. ತಾನು ಹುಟ್ಟಿನಿಂದ ಸಾಯುವ ತನಕವೂ ಕೂಡ ಹೆಚ್ಚು ಪ್ರೀತಿ ಮಾಡೋದು ಯಾವುದನ್ನು ಅಂದ್ರೆ ದೇಹವನ್ನು. ಆ ದೇಹ ಎಲ್ಲಿವರೆಗೆ ಬರಬಹುದು ಅಂದ್ರೆ ಕಟ್ಟಿಗೆಯ ರಾಶಿಯವರೆಗೆ ಬರಬಹುದಂತೆ, ಚಿತಾಯಾಮ. ಆ ಮುಂದೆ ತಾನು ಇಡೀ ಜೀವನದಲ್ಲಿ ಪ್ರೀತಿ ಮಾಡಿದ ಹೆಣ್ಣು ಬರುವುದಿಲ್ಲ, ಹಸುಗಳು ಬರುವುದಿಲ್ಲ, ಜನಗಳು ಬರುವುದಿಲ್ಲ, ದೇಹವೂ ಬರುವುದಿಲ್ಲ. ಮತ್ತೆ ಮುಂದೆ ಸಾಗುವಂತಹದ್ದು ಪರಲೋಕಕ್ಕೆ. ಪರಲೋಕ ಮಾರ್ಗೆ ಕರ್ಮಾನುಭೋಗ ಛತಿ ಜೀವ ಏಕ, ಜೀವ ಒಬ್ಬಂಟಿಯಾಗಿ ಸಾಧನೆ ಮಾಡಬೇಕಂತ ಮುಂದೆ ಸಂಚಾರ ಮಾಡ್ತಾನೆ ಇರಬೇಕು. ಅವನು ಅವನ ಜೊತೆಗೆ ಯಾರೂ ಬರುವುದಿಲ್ಲ, ಆದ್ರಿಂದ ಅವನು ಏಕಾಂಗಿಯಾಗಿ ಜೀವನದಲ್ಲಿ ಸಂಚಾರ ಮಾಡಬೇಕಂತೆ. ಆದ್ರೆ ಅವನ ಜೊತೆಗೆ ಯಾವುದು ಬರುತ್ತೆ ಅಂದ್ರೆ ಕರ್ಮಾನುಗ್ರಹ, ಅವನ ಕರ್ಮಗಳು ಬರ್ತಾವೆಂತೆ. ಅದು ಒಳ್ಳೆಯ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು. ಹಾಗಾಗಿ ಒಬ್ಬ ಮನುಷ್ಯನ ಜೀವನದ ಅತಿಲೌಕಿಕ ಪ್ರಯಾಣದಲ್ಲಿ ಅಂದ್ರೆ ಲೌಕಿಕ ಜಗತ್ತನ್ನು ಮೀರಿದ ಪ್ರಯಾಣದಲ್ಲಿ ಒಬ್ಬ ಮನುಷ್ಯನ ಜೊತೆಗೆ ಬರುವಂತಹದ್ದು ಯಾವುದು ಅಂದ್ರೆ ಜೀವ ಮಾತ್ರ. ಒಬ್ಬ ಮನುಷ್ಯನ ಸಾಧನೆಯಲ್ಲಿ ಬರುವಂತಹದ್ದು ಜೀವ ಮಾತ್ರ ಅಂತ. ಹಾಗಾಗಿ ಒಬ್ಬ ಮನುಷ್ಯ ತನ್ನ ಜೀವನವನ್ನು ಹೇಗೆ ಸಾರ್ಥಕಗೊಳಿಸಬೇಕು ಅಂತ ಹೇಳುವಂತಹದ್ದು, ಅವನ ಜೀವ ಮುಂದೆ ಹೇಗೆ ಸಾಗಬೇಕು ಅಂತ ಹೇಳುದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಸಂಗತಿ. ಹಾಗಾಗಿ ಒಬ್ಬ ಮನುಷ್ಯ ತುಂಬಾ ಎಚ್ಚರವಾಗಿ ಯೋಚನೆ ಮಾಡಬೇಕಾದದ್ದು ಅಂದ್ರೆ ತನ್ನ ಜೀವಾತ್ಮದ ಬಗ್ಗೆ. ಹಾಗಾಗಿ ಆಧ್ಯಾತ್ಮಿಕ ಚಿಂತನೆ ಎಂದರೆ ತನ್ನ ಜೀವಾತ್ಮದ ಬಗ್ಗೆ ಚಿಂತನೆ ಮಾಡುವಂತಹದ್ದು. ಇನ್ನೂ ಮುಂದುವರಿದರೆ ಪರಮಾತ್ಮನ ಹೊರತಾಗಿ ಜೀವಾತ್ಮನ ಅಸ್ತಿತ್ವವೇ ಇಲ್ಲದೆ ಇರುವುದರಿಂದ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡುವಂತಹದ್ದು ಆಧ್ಯಾತ್ಮಿಕ ಬದುಕಿನ ಮಾರ್ಗ. ಹಾಗಾಗಿ ಯಾರು ಒಬ್ಬ ಮನುಷ್ಯ ಈ ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲವೋ, ಧರ್ಮ ಅಧರ್ಮಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲವೋ, ಅಂಥವನ ಬದುಕು ಯಾವುದೇ ನಿಯಂತ್ರಣಕ್ಕೊಳಗಾಗದೆ ಅದು ಸಾಗತ್ತೆ. ಯಾಕೆಂದ್ರೆ ಯಾವುದು ಅತೀಂದ್ರಿಯ, ಅತೀಂದ್ರಿಯವಾದನ್ನು ಯಾರು ಒಪ್ಪೋದಿಲ್ಲವೋ. ಜಡವಾದ ಶರೀರವೇ ದೇಹ, ಅದೇ ಆತ್ಮ. ಆದ್ರಿಂದ ದೇಹ ಬಿದ್ದಾಗ ಆತ್ಮ ಬಿದ್ದು ಹೋಯ್ತಾ, ಅದರಿಂದ ಋಣಂ ಕೃತ್ವಾಗ್ರತಂ ಪಿಬೇತ್, ಬದುಕಿಶ್ವರ್ಕಾರ ಸಾಲ ಮಾಡಿ ಅದ್ರ ತುಪ್ಪತ್ತಿನ ಹೊರತು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳುವಂತ ಮಂದಿ ಯಾರಿದ್ದಾರೋ ಅವರಿಂದ ಈ ಜಗತ್ತಿನ ಸೌಖ್ಯ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಒಬ್ಬ ಮನುಷ್ಯ ಏನಾದರೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು ಅಂದ್ರೆ ದೇಹಕ್ಕಿಂತ ಹೊರತಾದ ಒಂದು ಆತ್ಮನಿಗೆ ಆ ಜೀವದಲ್ಲಿ ಮಾಡಿದ ಕರ್ಮದ ನಂಟು ಇರೋದ್ರಿಂದ, ಆ ನಂಟು ಮುಂದಿನ ಜನ್ಮಕ್ಕೂ ದೇಹದ ಆತ್ಮನ ಜೊತೆಗೆ ಬರೋದ್ರಿಂದ ಈ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕೆಲಸದ ಫಲವಾಗಿ ಆ ಜೀವಾತ್ಮ ಮುಂದೆ ಒಳ್ಳೆ ಕಡೆ ಸಾಗಲಿಕ್ಕಿದ್ದಾನೆ. ಈ ಜನ್ಮದಲ್ಲಿ ಎಷ್ಟೆಷ್ಟೋ ಕಷ್ಟಪಟ್ಟಿವಿ ನಾವು, ಆದರೆ ಇಂಥ ಕಷ್ಟ ಮುಂದಿನ ಜನ್ಮದಲ್ಲಿ ನಮಗೆ ಬೇಡ. ಈ ಜನ್ಮದಲ್ಲಿ ಎಷ್ಟೆಷ್ಟೋ ಶರೀರದಲ್ಲಿ ಕೊರತೆ ಇದೆ, ಮುಂದೆ ಇನ್ನೂ ಉತ್ಕೃಷ್ಟವಾದ ಶರೀರ ಬರಲಿ, ಅದು ಇನ್ನೂ ಒಳ್ಳೆ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಾಧನವಾದ ಶರೀರವಾಗಲಿ ಅಂತ ಬಯಸುವವನಿಗೆ ಏನು ಮಾಡಬೇಕು ಅವನು ಅಂದ್ರೆ, ಈ ದೇಹದಲ್ಲಿ ಆದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾಪ ಮಾಡಿದಾಗ ಪಾಪ ಪ್ರಜ್ಞೆ ಜಾಗೃತವಾಗಬೇಕು. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಅವನಿಗೆ ಇರತಕ್ಕಂತಹ ಪುಣ್ಯ ಪಾಪಗಳ ಬಗ್ಗೆ, ಧರ್ಮಾಧರ್ಮಗಳ ಬಗ್ಗೆ ಇರತಕ್ಕಂತಹ ನಂಬಿಕೆ ಕಾರಣ. ಹಾಗಾಗಿ ಯಾರಿಗೆ ಪುಣ್ಯ ಪಾಪಗಳ ಬಗ್ಗೆ, ಧರ್ಮಾಧರ್ಮಗಳ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಯಾರು ಜೀವಾತ್ಮ ಮತ್ತು ಪರಮಾತ್ಮನನ್ನು ಒಪ್ಪೋದಿಲ್ಲೋ ಅವರಿಗೆ ಇಲ್ಲವೇ ಇಲ್ಲ. ಯಾಕಂದ್ರೆ ಶರೀರವೇ ಮುಗೀತು. ಈ ಜನ್ಮ ಅಂದ್ರೆ ಯಾವುದು ಅಂದ್ರೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂಗತಃ. ದೇಹ ಭಸ್ಮ ಆದ್ಮೇಲೆ ಮತ್ತೆ ತಿರ್ಗಾ ಬರೋದಿಲ್ಲ, ಯಾಕಂದ್ರೆ ದೇಹಕ್ಕಿಂತ ಬೇರೆ ಆತ್ಮನೇ ಇಲ್ಲ. ಅದರಿಂದ ದೇಹವನ್ನು, ಸೌಖ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವಂತಹದ್ದಷ್ಟೇ ಜೀವನದ ಉದ್ದೇಶ ಆಗಿಬಿಟ್ರೆ ಅದು ದೇಹನಿಷ್ಠ ಸಂಸ್ಕೃತಿ, ಅದು ವಿದೇಶೀಯವಾದ ಸಂಸ್ಕೃತಿ. ನಮ್ಮಲ್ಲಿ ಅಂತಹದ್ದಲ್ಲ, ಆತ್ಮನಿಷ್ಠ ಸಂಸ್ಕೃತಿ ನಮ್ದು. ದೇಹಕ್ಕಿಂತ ಹೊರತಾದ ಒಂದು ಆತ್ಮ ಇದೆ, ಆ ಆತ್ಮ ಪುಣ್ಯ ಪಾಪಗಳ ಫಲವನ್ನು ಅನುಭವಿಸಬೇಕು ಅಂತ ಹೇಳುವಂತಹ ಕಲ್ಪನೆ ಇದ್ದಾಗ ನಮ್ದು ಆತ್ಮನಿಷ್ಠ ಸಂಸ್ಕೃತಿ ಆಗುತ್ತೆ. ದೇಹ ಸೌಖ್ಯ ಬೇಕು, ಆದರೆ ದೇಹ ಸೌಖ್ಯಕ್ಕೊಂದು ಧರ್ಮದ ಮಾರ್ಗ ಬೇಕು ಅಂತ ಬಯಸುವವರಿಗೆ ಇದು ಒಳ್ಳೆಯದು ಒಳ್ಳೆಯ. ಹಾಗಾಗಿ ಯಸ್ಯತವು ನಾಭಿಮತವು ನಾಸವು ಸಮಯ ಅಂತ ವಾದರಾಜರು ಹೇಳ್ತಾರೆ. ಈ ಯಾವುದೋ ಒಂದು ಪರಮಾತ್ಮ ಎಂಬ ಒಂದು ವಸ್ತುವನ್ನು ನೀವು ನೋಡದೇ ಇರಬಹುದು ಈ ಕಣ್ಣಿನಿಂದ. ಯಾರು ಹೇಳಿದ್ದನ್ನು ಕೇಳಿದ್ದೀರಿ ಅಂತ ಇಟ್ಕೊಳ್ಳಿ. ಏನೋ ಸ್ವಲ್ಪ ಮಟ್ಟಿಗೆ ನಿಮಗೆ ಸಂಶಯನೇ ಇರಬಹುದು ಅಂತ ಇಟ್ಕೊಳ್ಳಿ. ಯಾವುದರಲ್ಲಿ? ಪುಣ್ಯ ಸಾಧನವಾದ ಬದುಕಿನಲ್ಲಿ. ಅರ್ಥಾತ್ ಬೆಳಗ್ಗೆ ಎದ್ದು ಸ್ನಾನ ಮಾಡು, ಸಂಧ್ಯಾ ವಂದನೆ ಮಾಡು, ದೇವರಿಗೆ ದೀಪ ಹಚ್ಚು, ಭಜನೆ ಮಾಡು, ಸಂಜೆ ಹೊತ್ತು ಕೂಡ ಇದನ್ನೆಲ್ಲ ಮಾಡು. ನೀನು ಯಾಕೆ ಮಾಡು ಅಂದ್ರೆ, ಸಾಧನ ಮಾಡಲಿಕ್ಕೆ ಕೊಟ್ಟ ಶರೀರ, ಆದ್ರಿಂದ ಜೀವಾತ್ಮನ ಜೊತೆಗೆ ನೀನೊಂದಷ್ಟು ಪುಣ್ಯಕರ್ಮವನ್ನು ಕಟ್ಟಿಕೊಂಡು ಮುಂದಿನ ಬದುಕಿಗೆ ಬೇಕಾದ ವೇದಿಕೆಯನ್ನು, ರಂಗವನ್ನು ಸಿದ್ಧಪಡಿಸಿಕೊಳ್ಳು ಅಂತ ಹೇಳುವುದಕ್ಕೆ ಈ ಜೀವನ ರಂಗ ಒಂದು ಕಾರಣ ಅಂತ ಯೋಚನೆ ಮಾಡುವವರು ಇಷ್ಟನ್ನೆಲ್ಲ ಮಾಡ್ತಾರೆ. ಒಂದು ವೇಳೆ ನಿನಗೆ ಸಂಶಯ ಇದೆ ಅಂತ ಇಟ್ಕೋ, ಇದೆಲ್ಲ ಇದೆಯೋ ಇಲ್ವೋ. ಒಂದು ವೇಳೆ ದೇವರು ಇಲ್ಲದೇ ಇದ್ರೆ ಬೆಳಗ್ಗೆ ಎಷ್ಟು ಹೊತ್ತು ನಮ್ದು ವ್ಯರ್ಥ ಆಯ್ತು? ಜಪ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಹೊಸ್ತಿಲು ಬರೀಲಿಕ್ಕೆ, ತುಳಸಿ ಪೂಜೆ ಮಾಡಲಿಕ್ಕೆ, ಗೋಪೂಜೆ ಮಾಡಲಿಕ್ಕೆ ಇರುವಂತಹ ಸಮಯ ಒಂದು ಒಂದೂವರೆ ಎರಡು ಗಂಟೆ ವ್ಯರ್ಥ ಆಯ್ತು, ಸಂಜೆ ಒಂದು ಅರ್ಧ ಗಂಟೆ ವ್ಯರ್ಥ ಆಯ್ತು ಅಂತ ಹೇಳುವಂತಹದ್ದು ನಿಮ್ಮ ಕಲ್ಪನೆಯಲ್ಲಿದೆ. ಆದ್ರೆ ಹೋದ್ರೆ ದಿವಸದಲ್ಲಿ ಒಂದು ಮೂರು ನಾಲ್ಕು ಗಂಟೆ ಹೋದ್ರೂ ಒಂದು ವೇಳೆ ದೇವರು ಇದ್ದಿದ್ದರೆ ಅದರಿಂದ ಆಗುವಂತಹ ನಷ್ಟ ಎಷ್ಟು ದೊಡ್ಡ ನಷ್ಟ, ಎಷ್ಟು ದೊಡ್ಡ ಪಾಪ ಉಪಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ಅಸ್ತಿ ಚೇತ್ ನನೋ ಹಾನಿ, ನಾಸ್ತಿ ಚೇತ್ ನಾಸ್ತಿಕೋ ಹತಃ ಅಂತ. ಅಂದ್ರೆ ಈ ದೇವರು ಅಸ್ಥಿ ಅಂತಾದ್ರೆ, ಇದ್ದಾರೆ ಅಂತಾದ್ರೆ ನನೋ ಹಾನಿ, ನಮ್ಗೇನು ಹಾನಿ ಇಲ್ಲ. ಯಾಕೆಂದ್ರೆ ಒಂದು ಬೆಳಗ್ಗಿನ ಎರಡು ಮೂರು ತಾಸು, ಸಂಜೆ ಒಂದು ಅರ್ಧ ತಾಸು ದೇವರಿಗೋಸ್ಕರ ಕಳೆದ್ರಿಂದ ಅಷ್ಟು ಪುಣ್ಯ. ಅದರಿಂದ ನಾಸ್ತಿ ಚೇತ್ ನನೋ ಹಾನಿ, ಇಲ್ಲದೇ ಇದ್ರೆ ನಮ್ಗೇನು ಹಾನಿ ಇಲ್ಲ. ದೇವರು ಇಲ್ಲದೇ ಇದ್ರೆ ಒಂದು ದಿವಸದ ಎರಡು ಮೂರು ಗಂಟೆ ಹೋಯ್ತು ಅಂತ ಬಿಟ್ರೆ ಮತ್ತೇನು ಹಾನಿ ಇಲ್ಲ. ಆದ್ರೆ ನಾಸ್ತಿ ಚೇತ್ ಅಸ್ತಿ ಚೇತ್ ನಾಸ್ತಿಕ ಹೋಗತ ಅಂತ, ದೇವರು ಇದ್ದಾರೆ ಅಂತಾದ್ರೆ ನಾಸ್ತಿಕ ಚಚ್ಚಿ ಹೋಗ್ಬಿಟ್ಟ ಅಂತ. ಯಾಕೆಂದ್ರೆ ದಿವಸದ ಎರಡು ಮೂರು ಗಂಟೆಯನ್ನು ಉಳಿಸಲಿಕ್ಕೋಸ್ಕರ ಅವನು ಏನು ಮಾಡದೆ ಕೊನೆಯ ಗಳಿಗೆಯಲ್ಲಿ ಬೇಕಾದಷ್ಟು ಪಾಪವನ್ನು ಸಂಪಾದನೆ ಮಾಡಿ ಮುಂದಿನ ಜನ್ಮಕ್ಕೆ ಏನೇನು ಇಲ್ಲದ ಹಾಗೆ ಮಾಡ್ಕೊಂಡು ಬಿಟ್ರೆ. ಹಾಗಾಗಿ ಸಂಶಯ ಇದ್ದವರು ಕೂಡ ಅನುಚಾನದಿಂದ ಪರಂಪರೆಯಿಂದ ನಡೆದುಕೊಂಡು ಬರತಕ್ಕಂತಹ ಆಚರಣೆಯನ್ನು ಮಾಡೋದ್ರಿಂದ ಒಂದಷ್ಟು ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ. ಆಗದೇ ಇದ್ರೆ ಒಂದಷ್ಟು ಸ್ವಲ್ಪ ನಷ್ಟ ಆಗ್ಬೋದು. ಆದ್ರೆ ಅದೇ ಸಮಯವನ್ನು ನಾವು ನಿನ್ನ ಯಾವುದಕ್ಕಾದ್ರೂ ಉಪಯೋಗ ಮಾಡೋದಾದ್ರೆ ಪರವಾಗಿಲ್ಲ, ಯಾವುದಕ್ಕೂ ಮಾಡೋದಿಲ್ಲ. ಹೇಳುದು ಸ್ವಲ್ಪ ಲೇಟ್ ಹೇಳ್ಬೋದು, ಇನ್ನೇನಾದ್ರೂ ಸ್ವಲ್ಪ ಪೇಪರ್ ಓದ್ಬೋದು, ಇಷ್ಟನ್ನೇ ಮಾಡಬಹುದಷ್ಟು ಹೊರತು ಈ ನಾಲ್ಕು ಗಂಟೆಯನ್ನು ಕಳ್ಕೊಂಡದ್ರಿಂದ ಸಾರ್ಥಕವಾದ ನಾಲ್ಕು ಗಂಟೆಯನ್ನು ಅವನು ಜೀವನದಲ್ಲಿ ಮಾಡೋದಿಲ್ಲ. ಅವನು ಇನ್ನೇನ್ ಮಾಡ್ತಾನೆ, ಬೇರೆ ಯಾವುದಕ್ಕಾದ್ರೂ ವಿನಿಯೋಗ ಮಾಡ್ತಾನೆ ಅಷ್ಟೇ ಹೊರತು ಅದರಿಂದ ಅವನಿಗೆ ಲಾಭ ಅಂತೂ ಇಲ್ಲ. ಆದ್ರೆ ನಷ್ಟ ಆದ್ರೆ ಮಾತ್ರ ದೇವರು ಇದ್ದಾರೆ ಅಂತಾದ್ರೆ ತುಂಬಾ ದೊಡ್ಡ ನಷ್ಟ ಎಂಬುದು ಈ ಸಮಾಜಕ್ಕೆ ಇದೆ ಅಂತ. ಆ ಕಾರಣಕ್ಕೋಸ್ಕರ ಯಾವುದು ಪರಂಪರೆಯಿಂದ ಬಂದ ನಂಬಿಕೆ ಇದೆಯೋ ಅದನ್ನು ನೀವು ಉಳಿಸಿಕೊಳ್ಳೋದ್ರಿಂದ, ಅದನ್ನು ಮಕ್ಕಳಿಗೆ ಅದನ್ನು ವರ್ಗಾವಣೆ ಮಾಡೋದ್ರಿಂದ ಲಾಭವೇ ಹೆಚ್ಚು. ಒಂದು ಮನೆಯಲ್ಲಿ ಬೆಳಿಗ್ಗೆ ಎದ್ದು ಶೂ ಹಾಕೊಂಡೇ ಮನೆ ಒಳಗಡೆ ಓಡಾಡುವಂತಹದ್ದು, ಹಾಸಿಗೆಯಲ್ಲಿ ಮಲಗಿ ಎದ್ದು ಕೂಡಲೇನೆ ನಾವು ಚಪ್ಪಲಿ ಇದು ಕಾಫಿ ಕುಡಿಯುವಂತಹದ್ದು, ಆಮೇಲೆ ಯಾವುದೋ ಒಂದು ಡಿಸ್ಕೋ ಡ್ಯಾನ್ಸ್ ಹಾಕೊಂಡು ಸೊಂಟ ಬಳಕಿಸಿಕೊಂಡು ಬ್ರೇಕೇ ಇಲ್ಲದ್ರೆ ಬ್ರೇಕ್ ಡ್ಯಾನ್ಸ್ ಮಾಡುವಂತಹದ್ದು, ಇದನ್ನೆಲ್ಲ ಮಾಡೋದ್ರಿಂದ ಎಷ್ಟು ಲಾಭ ಆಗ್ಬಹುದು ನಿಮ್ಗೆ? ಏನು ಲಾಭ ಆಗುದಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದಷ್ಟು ಕೆಟ್ಟದ್ದನ್ನು ಹೇಳಿಕೊಟ್ಟ ಪುಣ್ಯ ನಮಗೆ ಮಾತ್ರ ಬರುತ್ತೆ. ಅಂದ್ರೆ ಒಂದು ದೀರ್ಘಕಾಲ ಉಳಿಯದೇ ಇರತಕ್ಕಂತಹ ಒಂದನ್ನು ನಾವು ಮಕ್ಕಳ ಮೇಲೆ ಬಿತ್ತುವುದೊಂದು ಸಾಧ್ಯ ಆಗ್ಬಹುದು ನಾವು ದೇವರನ್ನು ನಂಬದೇ ಇರುವುದರಿಂದ. ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಅನಾದರ ಇದ್ರೆ ಅದರಿಂದ ಏನಾಗಬಹುದು ಅಂತ ಹೇಳಿದ್ರೆ ಇಷ್ಟೇ ಆಗ್ಬಹುದು. ಸಂಜೆನೂ ಅಷ್ಟೇ. ಏನು ಅಂದ್ರೆ ಸಂಜೆ ಬಂದು ಕೂಡಲೇ ಒಂದು ಕ್ರೈಮ್ ನ್ಯೂಸ್ ಹಾಕ್ಬಹುದು, ಅದನ್ನು ನೋಡಿಕೊಂಡು ಮಕ್ಕಳು ಯಾವುದೋ ಒಂದು ಕ್ರಿಮಿನಲ್ಗೆ ಯೋಚನೆ ಮಾಡಬಹುದು. ಆಮೇಲೆ ಮದ್ಯಪಾನ ಮಾಡಬಹುದು ಮನೆಯಲ್ಲಿ, ಅದರಿಂದ ಯಾವತ್ತಾದ್ರೂ ಹೃದಯ ದುರ್ಬಲ ಆಗಿಬಿಟ್ಟು ಒಂದಲ್ಲ ಒಂದು ದಿವಸ ಹೊರಡಬಹುದು ಕ್ಯಾನ್ಸರ್ ಹಿಡ್ಕೊಂಡು. ನಮ್ಮ ಸಂಸ್ಕೃತಿಯನ್ನು ಅನುಸರಣೆ ಮಾಡದೇ ಇರುವುದರಿಂದ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಣೆ ಮಾಡೋದ್ರಿಂದ, ಯಾರಿಗೆ ನಮ್ಮ ಸಂಸ್ಕೃತಿ ಅನುಸರಣೆ ಮಾಡೋದ್ರಿಂದ ಸಮಯ ವ್ಯರ್ಥ ಅಂತ ಕಂಡಿದೆಯೋ ಅಂತವರು ನಮ್ಮ ಸಂಸ್ಕೃತಿಯನ್ನು ಅನುಸರಣೆ ಮಾಡದೇ ಇರುವುದರಿಂದ, ದೇವರು ಧರ್ಮ ಇಲ್ಲ ಎಂಬ ಕಾರಣಕ್ಕೋಸ್ಕರ ಅನುಸರಣೆ ಮಾಡದೇ ಇರುವುದರಿಂದ ಖಂಡಿತ ತುಂಬಾ ದೊಡ್ಡ ನಷ್ಟವನ್ನು ಅವರು ಅನುಭವಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಆ ನಷ್ಟ ಇಲ್ಲದೇ ಇದ್ರೆ ಪಾಶ್ಚಾತ್ಯರು ಯಾಕೆ ಭಾರತದ ಹತ್ರ ಬರ್ತಾ ಇದ್ರು, ಅವ್ರಿಗೆ ಯಾಕೆ ಇವತ್ತು ತುಳಸಿ ಪೂಜೆ ಮಾಡಬೇಕು ಅಂತ ಆಸೆ ಆಗ್ಬಹುದು, ಯಾಕೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ಅಂತ ಅವರಿಗೆ ಅನಿಸಬಹುದು, ಯಾಕೆ ಅವರು ಬಂದು ಯೋಗ ಸಾಧನೆಯ ಮೂಲಕ ಒಂದಷ್ಟು ಮನಸ್ಸಿಗೆ ಶಾಂತಿಯನ್ನು ಅನುಭವಿಸಬೇಕು ಅಂತ ಯಾಕೆ ಬಯಸ್ತಾ ಇರೋ ಅವರು. ಹಾಗಾದ್ರೆ ಏನಿದೆ ಅಂದ್ರೆ, ಯಾರಿಗೆ ಪಾಶ್ಚಾತ್ಯ ಭೋಗ ಸಂಸ್ಕೃತಿ ದೇಹನಿಷ್ಠ ಸಂಸ್ಕೃತಿಯ ಪರಾಕಾಷ್ಠೆಗೆ ಹೋದವರಿದಾರೋ ಅವರಿಗೂ ಅನಿಸ್ತಾ ಇದೆ ಏನು ಅಂದ್ರೆ, ಇದು ಜೀವನದಲ್ಲಿ ಯಾವತ್ತೂ ನಿರಂತರವಾದ ನೆಮ್ಮದಿಯನ್ನು ಕೊಡುವಂತಹದ್ದು ಅಲ್ವೇ ಅಲ್ಲ ಅಂತ ಅವರಿಗೆ ಅನಿಸ್ತಾ ಇದೆ. ಆದ್ರಿಂದಲೇ ಅವರು ಭಾರತೀಯ ಸಂಸ್ಕೃತಿಯ ಹತ್ತಿರ ಸಾಕ್ತಾ ಇದ್ದಾರೆ. ಅಂದಮೇಲೆ ಈ ಸಂಸ್ಕೃತಿಯಲ್ಲಿ ಯಾವುದೋ ಒಂದು ಅಪೂರ್ವವಾದ ಒಂದು ಇದೆ, ಯಾವತ್ತಾದ್ರೂ ಜೀವನದಲ್ಲಿ ನೆಮ್ಮದಿಯನ್ನು ಕೊಡತಕ್ಕಂತಹ ಅಂಶ ಇದೆ ಎಂಬುದಂತೂ ಖಂಡಿತ ಸಂಗತವಾದ ಅಂಶ. ಆ ಕಾರಣಕ್ಕೋಸ್ಕರ ಪರಂಪರಾಗತವಾದ ಸಂಸ್ಕೃತಿಯನ್ನು ಇಷ್ಟ ಇದ್ದೋ ಇಷ್ಟ ಇಲ್ಲದೆಯೋ ಅನುಸರಿಸುವುದರ ಮೂಲಕ ಮನೆಯಲ್ಲಿ ಒಂದಷ್ಟು ಶಾಂತಿಯನ್ನು ಕೊಟ್ಟ ಹೊಣೆಗಾರಿಕೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ ಒಂದು ದೊಡ್ಡತನ ಇದು ಖಂಡಿತ ತಂದೆ ತಾಯಿಗಳಲ್ಲಿ ಬರುತ್ತೆ. ಹಾಗಾಗಿ ನಂಬಿಕೆ ಇಲ್ಲದೇ ಇದ್ರೂ ಕೂಡ ನಮ್ಮ ಹಿರಿಯರು ಮಾಡಿಕೊಂಡು ಬಂದದ್ದನ್ನು ಬಂದಿ. ಯಾಕೆಂದ್ರೆ ನೀವು ವಿಜ್ಞಾನನ್ನು ಒಪ್ಪಿಕೊಂಡು ವಿಜ್ಞಾನದ ಸಂಶೋಧನೆಯಿಂದ ಯಾವುದೋ ಕೆಲವೊಂದು ನಂಬಿಕೆಗಳು ಸುಳ್ಳು ಅಂತ ಕಂಡಿದ್ದಾವೆ ಎಂಬ ಕಾರಣಕ್ಕೋಸ್ಕರ ನೀವು ಬಿಟ್ಟರು ವಿಜ್ಞಾನ ಇವತ್ತಲ್ಲ ನಾಳೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅದು ಸಂಶೋಧನೆ ದಾರಿಯಲ್ಲೇ ಸಾಗುವಂತಹದ್ದು. ಭಗವಂತ ಮಾತ್ರ ಸರ್ಚ್ ಮಾಡಿದವರು, ಉಳಿದದ್ದೆಲ್ಲ ರಿಸರ್ಚ್ ಮಾಡೋದು ನಾವು, ಅಂದ್ರೆ ಮತ್ತೆ ನಾವು ಸರ್ಚ್ ಮಾಡಿದಾಗ ಗೊತ್ತಾಗುದು ನಮಗೆ. ಹಾಗಾಗಿ ಮುಂದೆ ಯಾವತ್ತಾದ್ರೂ ಸಂಶೋಧನೆ ಮಾಡಿದಾಗ ಈ ಕಾಲದಲ್ಲಿ ಇವತ್ತು ಹೀಗೆ ಇದ್ದದ್ದು ಮುಂದಿನ ದಿವಸ ಇದು ಹೀಗಲ್ಲ ಅಂತ ಅನಿಸುವಂತದ್ದನ್ನು ಬೇಕಾದಷ್ಟು ನಾವು ಕಂಡಿದ್ದೇವೆ. ಈ ಪ್ರಪಂಚದಲ್ಲಿ ಯಾವುದನ್ನು ವಿಜ್ಞಾನಿಗಳು ಕೂಡ ಒಂದು ಮೂಢನಂಬಿಕೆ ಅಂತ ಒಪ್ಪಿಕೊಂಡ್ರು, ಅದೇ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಉತ್ತರಾಧಿಕಾರಿಯಾಗಿ ಬಂದ ಸಂಶೋಧಕ ಅದನ್ನು ಸಂಶೋಧನೆ ಮಾಡಿ ಓ ಇದು ಹೀಗಲ್ಲ ಇದು ಹೀಗೆ ಅಂತ ಹೇಳಿ ಒಬ್ಬ ವಿಜ್ಞಾನ ಸಂಶೋಧನೆ ತಳ್ಳಿ ಹಾಕಿ ಇನ್ನೊಬ್ಬ ಇದಕ್ಕಿಂತ ದೊಡ್ಡ ಸಂಶೋಧನೆ ಮಾಡ್ತಾನೆ, ಇವನ ಅಭಿಪ್ರಾಯಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನು ಕೊಡ್ತಾನೆ. ಹಾಗಾಗಿ ಒಂದು ವಿಜ್ಞಾನ ಎಂಬುದು ಎಲ್ಲೇ ಒಂದು ಕಡೆ ನಿಂತುಕೊಳ್ಬೇಕು ಅಂತಾದ್ರೆ ಅದು ಅಧ್ಯಾತ್ಮದ ಹಿನ್ನೆಲೆ ನಿಂತುಕೊಳ್ಬೇಕಷ್ಟೇ ಹೊರತು ಅಷ್ಟವರೆಗೂ ಅದು ಸಾಕ್ತಾನೆ ಇರುತ್ತೆ. ಅದರಿಂದ ಕೊನೆಗೂ ಅದು ಒಂದು ಕಡೆ ಸತ್ಯವನ್ನು ಹುಡುಕಲಿಕ್ಕೆ ಸಮರ್ಥವಾಗುವುದು ಯಾವಾಗ ಅಂದ್ರೆ ನಮ್ಮ ಋಷಿ ಪರಂಪರೆಯಿಂದ ಕಂಡುಕೊಂಡ ಸತ್ಯದ ನಿಷ್ಠೆಯಲ್ಲಿ ಅದು ಕೊನೆ ಆಗ್ಬೇಕಾದ್ರಿಂದ ಯಾವುದೋ ಇವತ್ತಿನ ವಿಜ್ಞಾನಕ್ಕೆ ಸಿಗದೇ ಇರುವಂತಹದ್ದು ನಾಳೆ ಸಿಗಬಾರದು ಅಂತ ಇಲ್ಲ. ಇವತ್ತು ಬರೀ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅನೇಕ ಬ್ಯಾಕ್ಟೀರಿಯಾಗಳು ಎಬೋಲಾ ಅದು ಇವತ್ತು ವಿಜ್ಞಾನಿಗಳ ಕಣ್ಣಿಗೆ ಕಾಣಿಸಿದೆ. ನಾವೇನಾದ್ರೂ ಹೇಳಿದ್ರೆ ಒಪ್ಕೊಳ್ತಾರೆ ಅವರು, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದರಿಂದ ನಿಮ್ಮ ಕಾಯಿಲೆಗಳು ಹೊಸದಾಗಿಲ್ಲ ಅಂತ ಹೇಳ್ಬಿಟ್ರೆ ಅವರು ಹೇಳ್ತಾರೆ ನಿಮ್ಮ ಕಾಲದಲ್ಲಿ ಸೂಕ್ಷ್ಮ ದರ್ಶಕಗಳು ಇರಲಿಲ್ಲ, ಹಾಗಾಗಿ ಅಷ್ಟೇ ಅನೇಕ ಗ್ರಹಗಳು ಆಕಾಶದಲ್ಲಿಯೂ ಕಂಡಿಲ್ಲ, ಅನೇಕ ರೋಗಪದ್ರೆ ಕಾರಕವಾದ ಬ್ಯಾಕ್ಟೀರಿಯಾಗಳು ಕಂಡಿಲ್ಲ, ಇವತ್ತು ನಮಗೆ ಕಂಡಿದೆ ನಾವು ಅದಕ್ಕೆ ಪರಿಹಾರವನ್ನು ಕಂಡುಹುಡುಕ್ತೇವೆ ಅಂತ ಹೇಳ್ತಾರೋ ಇಲ್ಲೋ. ಹಾಗಾಗಿ ಲೌಕಿಕವಾಗಿ ಕಾಣದೇ ಇರುವಂತಹದ್ದು ಅದು ಜಗತ್ತಿನಲ್ಲಿ ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಕಾಣುವಂತ ಕಣ್ಣುಗಳು ಬಂದಾಗ ಅದು ಕಾಣಿಸೇ ಕಾಣಿಸುತ್ತಾದ್ರಿಂದ ಅತೀಂದ್ರಿಯವಾಗಿರತಕ್ಕಂಥ ಪ್ರಪಂಚದ ಅಸ್ತಿತ್ವದ ಬಗ್ಗೆ ನಮಗೆ ಈ ಕ್ಷಣದಲ್ಲಿ ಕಂಡಿಲ್ಲ ಎಂಬ ಕಾರಣಕ್ಕೆ ನಮ್ಮ ಹಿರಿಯರು ಕಂಡುಕೊಂಡ ಸತ್ಯವನ್ನು ಅಲ್ಲಗಳೆಯುವ ಹಾಗಿಲ್ಲ. ನಾವು ಒಂದಲ್ಲ ಒಂದು ದಿವಸ ಅದು ಕಾಣಿಸಲೇಬೇಕಾಗಿರತಕ್ಕಂಥ ಸತ್ಯ ಈ ಕಣ್ಣಿಗೆ ಅಲ್ಲದೇ ಇದ್ರೆ ಒಳಗಣ್ಣಿಗೆ. ಅದಕ್ಕೋಸ್ಕರ ಕಣ್ಣಿನೊಳಗೆ ನೋಡು ಒಳಗಣ್ಣಿನೊಳಗೆ ನೋಡು ಅಂತ ಹೇಳಿದ್ದು. ಯಾವುದೋ ಸಲ ಬರೀ ಕಣ್ಣಿಗೆ ಕಾಣದಿರುವಂತಹದ್ದು ಅನೇಕ ಪ್ರಪಂಚದಲ್ಲಿ ಸೂಕ್ಷ್ಮ ದರ್ಶಕಕ್ಕೆ ಹೇಗೆ ಕಾಣುತ್ತೋ ಬರೀ ಕಣ್ಣಿಗೆ ಕಾಣದಿರುವಂತಹ ಸಂಗತಿಗಳು ಅನೇಕ ಅಂತಃಚಕ್ಷುಷಿಗೆ ಕಾಣುತ್ತಾದ್ರಿಂದ ಕಾಣದೇ ಇರುವಂತಹದ್ದನ್ನು ಇಲ್ಲ ಅಂತ ಹೇಳುವಂತಹ ವಾದವನ್ನು ಮುಂದಿಟ್ಟುಕೊಂಡು ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಆಧ್ಯಾತ್ಮಿಕವಾದ ಬದುಕನ್ನು ತಿರಸ್ಕಾರ ಮಾಡಿದ್ರೆ ಅನಾದರ ಮಾಡಿದ್ರೆ ಆ ಮೂಲಕ ಜಗತ್ತಿನಿಂದ ಕಳ್ಕೊಳ್ಬೇಕಾದ್ದೇ ಬಹಳಷ್ಟು ಹೊರತು ಪಡ್ಕೊಳ್ಬೇಕಾದ್ದು ಬಹಳ ಕಡಿಮೆ. ದಿವಸಕ್ಕೆ ಎರಡು ಮೂರು ಗಂಟೆಯನ್ನು ಉಳಿಸಿಬಿಟ್ಟು ಅದರಲ್ಲಿ ಯಾವುದೋ ಒಂದು ಉಪಯೋಗಕ್ಕೆ ಬಾರದ ಸಂಸ್ಕೃತಿಯನ್ನು ಆಚರಣೆ ಮಾಡುತ್ತಾ ಅದರ ಮೂಲಕ ಒಂದಷ್ಟು ಜೀವನಕ್ಕೆ ಹಾನಿ ಮಾಡುತ್ತಾ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಗೌರವ ಇಲ್ಲದಿರುವಂತಹದ್ದು ಮಕ್ಕಳು ವಿಧೇಯವಾಗಿ ಬದುಕದೇ ಇರುವಂತಹ ಸ್ಥಿತಿಗಳು ಇದೆಲ್ಲಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಅಧ್ಯಾತ್ಮದ ಬಗೆಗಿನ ಕೊರತೆ ಕಾರಣ, ಅಧ್ಯಾತ್ಮದ ಚಿಂತನೆಯ ಕೊರತೆ ಕಾರಣ. ಅರ್ಥಾತ್ ದೇಹನಿಷ್ಠ ಸಂಸ್ಕೃತಿಗೆ ಆಧಾರ ಕೊಟ್ಟು ಆತ್ಮನಿಷ್ಠ ಸಂಸ್ಕೃತಿಗೆ ಆಧಾರವನ್ನು ಕೊಡದೆ ಆ ಮೂಲಕ ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ಸಾಗದೇನೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಪ್ರಯತ್ನ ಮಾಡುವಂತಹದರ ಪರಿಣಾಮವೇ ಇವತ್ತು ಜಗತ್ತಿನ ಅಶಾಂತಿ ಅತ್ಯಾಚಾರಗಳು. ಯಾವುದೇ ಕಾರಣಕ್ಕೆ ಒಬ್ಬ ಮನುಷ್ಯನಿಗೆ ಪಾಪ ಪ್ರಜ್ಞೆ ಇಲ್ಲದೇ ಇದ್ರೆ, ಯಾವುದೇ ಕಾರಣಕ್ಕೆ ಒಬ್ಬ ಮನುಷ್ಯ ಧರ್ಮಧರ್ಮಗಳ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಅವನು ಏನು ಮಾಡಿದ್ರೂ ಜಗತ್ತಿನಲ್ಲಿ ನಡೆಯುತ್ತೆ. ಹಾಗಾದ್ರೆ ಒಂದು ಪ್ರಪಂಚ ಶಾಂತಿಯ ದಾರಿಯಲ್ಲಿ ಸಾಗಬೇಕು ಅಂತಾದ್ರೆ ಏನು ಬೇಕು ಅಂತ ಹೇಳಿದ್ರೆ ಧರ್ಮ ಬೇಕು, ಧರ್ಮಾಧಿಪತಿಯಾದ ಭಗವಂತನ ಬಗ್ಗೆ ಪ್ರಜ್ಞೆ ಬೇಕು. ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತ ಅಂತ. ಧರ್ಮ ಅಂದ್ರೆ ಯಾವುದು? ಆಚಾರ. ಬದುಕಿನಲ್ಲಿ ಯಾವ ರೀತಿಯ ನಡೆಯಿಂದ ಎಲ್ಲರೂ ಚೆನ್ನಾಗಿ ಬದುಕಬಹುದು, ನಾನೊಬ್ಬನೇ ಚೆನ್ನಾಗಿ ಬದುಕಬಹುದಲ್ಲ, ಎಲ್ಲರೂ ಹೇಗೆ ನಾನು ಹೇಗೆ ಬದುಕುವುದರಿಂದ ಇನ್ನೊಬ್ರು ಹೇಗೆ ಸಂತೋಷವಾಗಬೇಕಕ್ಕೆ ಸಾಧ್ಯ ಉಂಟು, ಆ ರೀತಿಯ ಬದುಕಿನ ನಡೆ ಅದು ಆಚಾರ, ಅದು ಧರ್ಮ. ಆದ್ರೆ ಒಬ್ಬ ಮನುಷ್ಯ ಯಾಕೆ ಹೀಗೆ ಬದುಕಬೇಕು ಅಂತ ಹೇಳಿದ್ರೆ, ಬದುಕಬೇಕೆಂಬ ಕಾರಣಕ್ಕೆ ಬದುಕಬೇಕು ಅಂತ ಹೇಳುವುದರ ಬದಲು ಅದರ ಹಿನ್ನೆಲೆಯಲ್ಲಿ ಒಬ್ಬ ಭಗವಂತ ಇದ್ದಾನೆ ಎಂಬ ನಂಬಿಕೆ ಇದ್ದಾಗ ಈ ಬದುಕು ಗಟ್ಟಿಯಾಗುತ್ತೆ. ಒಬ್ಬ ಮನುಷ್ಯ ತಪ್ಪು ಮಾಡೋದೇ ಇಲ್ಲ ಅಂತಿಲ್ಲ, ತಪ್ಪು ಮಾಡಿಯೇ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಆದ್ರೆ ತಪ್ಪು ಮಾಡಿದಾಗಲೂ ಅವನಿಗೊಂದು ಪಾಪ ಪ್ರಜ್ಞೆಯ ಕಾರಣಕ್ಕೆ ಕಾರಣ ಏನು ಅಂದ್ರೆ, ಯಾರು ನೋಡದೇ ಇದ್ದಾಗಲೂ ನಾನು ಅನ್ಯಾಯ ಮಾಡಿದ್ರು ಕೂಡ ನೋಡುವಂತಹ ಸರ್ವಸಾಕ್ಷಿಗಳಾದ ಸೂರ್ಯ ಚಂದ್ರ ಧೇನುಗಳು ಅಗ್ನಿ ಮತ್ತು ಅತೀಂದ್ರಿಯವಾಗಿರತಕ್ಕಂಥ ಭಗವಂತನ ಅನೇಕ ರೂಪಗಳು, ಸಹಸ್ರಾಕ್ಷ ಸಹಸ್ರಪಾದ, ಸಾವಿರ ಕಡವಿನ ಹೆಜ್ಜೆ ಇದೆ, ಸಾವಿರ ಕಣ್ಣುಗಳು ಭಗವಂತನಿಗಿದೆ. ಹಾಗಾಗಿ ಈ ಜಗತ್ತಿನಲ್ಲಿ ಅತಿಶಯವಾದ ಒಂದು ಶಕ್ತಿ ಕ್ಷಣ ಕ್ಷಣಕ್ಕೂ ಕೂಡ ನಮ್ಮ ಸುತ್ತ ಅದು ನಿಂತು ನಮ್ಮನ್ನು ಸಾಕ್ಷೀಕರಿಸಿಯಾಗಿ ನೋಡ್ತಾ ಇದೆ ಅಂತ ಹೇಳುವಂತ ಪ್ರಜ್ಞೆ ಇದ್ದಾಗ, ಒಬ್ಬ ಮನುಷ್ಯ ಯಾರೂ ಇಲ್ಲದಿದ್ದಾಗ ತಪ್ಪು ಮಾಡಿದಾಗಲೂ ಆ ಮನುಷ್ಯನಿಗೆ ಒಂದು ಪ್ರಜ್ಞೆ ಇದ್ರೆ ಏನಂದ್ರೆ, ಯಾರೂ ನೋಡದೇ ಇರುವಾಗ ಒಬ್ಬ ಮನುಷ್ಯ ಬದುಕಿದ್ರು ಕೂಡ ನೋಡುವಂತ ಒಂದು ದೈವ ಇದೆ ಅಂತ ಹೇಳುವ ಎಚ್ಚರ ಇದ್ದಾಗ, ನೋಡುವಂತ ಒಂದು ಶಕ್ತಿ ಇದೆ ಅಂತ ಹೇಳುವ ಎಚ್ಚರ ಇದ್ದಾಗ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡ್ತಾನೆ, ತಪ್ಪು ಮಾಡಲಿಕ್ಕೆ ಭಯ ಪಡ್ತಾನೆ. ಇದೇ ಧರ್ಮದ ಪ್ರಯೋಜನ. ಧರ್ಮದ ಪ್ರಯೋಜನ ಏನು ಅಂದ್ರೆ, ಭಗವಂತನ ಮೇಲಿನ ನಂಬಿಕೆಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ತಪ್ಪು ಮಾಡುವಾಗ ಅವನಿಗೆ ಅಪರಾಧಿ ಪ್ರಜ್ಞೆ ಜಾಗೃತ ಆಗಬೇಕು, ತಾನು ತಪ್ಪು ಮಾಡಬಾರದು ಅಂತ ಅವನಿಗೆ ಅನಿಸಬೇಕು. ಜೀವನದಲ್ಲಿ ಆದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅನಿಸ್ಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಾವು ಅನಾದಿ ಕಾಲದಿಂದ ನಂಬಿಕೊಂಡು ಬರ್ತಿರ್ತಕ್ಕಂಥ ಧರ್ಮ ಕಾರಣ, ಧರ್ಮದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಭಗವಂತನ ಅಸ್ತಿತ್ವದ ಬಗ್ಗೆ ನಂಬಿಕೆ ಕಾರಣ. ಹಾಗಾಗಿ ಇದೆರಡೂ ಇಲ್ಲದೇ ಇದ್ದಾಗ, ಧರ್ಮನೂ ಇಲ್ಲ ಭಗವಂತನ ಅಸ್ತಿತ್ವದ ಬಗ್ಗೆ ನಂಬಿಕೆಯೂ ಇಲ್ಲ ಅಂತಾದ್ರೆ, ಆವತ್ತು ಈ ಸಮಾಜ ಯಾವತ್ತೂ ಕ್ಷೇಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸಾಮಾಜಿಕ ಕ್ಷೇಮಕ್ಕೆ ದೊಡ್ಡ ಕೊಡುಗೆ ಯಾವುದು ಅಂದ್ರೆ, ಧರ್ಮದ್ದು ಮತ್ತು ಧರ್ಮಕ್ಕೆ ಧರ್ಮಾಧ್ಯಕ್ಷನಾದ ಧರ್ಮಾಧಿಕಾರಿಯಾದ ಭಗವಂತನದ್ದು. ಹಾಗಾಗಿ ಧರ್ಮಸ್ಯ ಪ್ರಭುರಚ್ಯುತ ಅಂತ, ಧರ್ಮದ ಧರ್ಮಾಧಿಕಾರಿ ಯಾರು ಅಂದ್ರೆ ಭಗವಂತ. ಧರ್ಮ ಯಾವುದು ಅಂದ್ರೆ ಬದುಕಿನ ನಡೆ, ಆ ನಡೆಯಲ್ಲಿ ಭಗವಂತನ ಪರವಾದ ಎಚ್ಚರ. ಇದು ಇದೆರಡೂ ಒಟ್ಟಿಗಿದ್ದಾಗ, ಧರ್ಮ ಮತ್ತು ಧರ್ಮಾಧಿಕಾರಿಯಾದ ಭಗವಂತನ ಪ್ರಜ್ಞೆ ಎರಡು ಜೊತೆ ಜೊತೆಗೆ ಸಾಗಿದಾಗ, ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂತಹ ಆಶಯ ಎಂಬುದು ಜಾಗೃತವಾಗುತ್ತೆ. ತಪ್ಪು ಮಾಡಬಾರದು ಅಂತ ಅನಿಸುತ್ತೆ, ಆಕಸ್ಮಿಕವಾಗಿ ತಪ್ಪು ಮಾಡಿದರೆ ಅಥವಾ ಗೊತ್ತಿದ್ದೂ ತಪ್ಪು ಮಾಡಿದರೆ ಮತ್ತೆ ದೇವರ ಹತ್ರ ಕೇಳ್ಕೊಳ್ಳೋಕಾಗುತ್ತೆ, ನನ್ನಿಂದ ಅಂತ ತಪ್ಪನ್ನು ಮಾಡಿಸಬೇಡ, ನಾನು ನಿನ್ನ ಸಾಧನ ಹೌದು, ಆದ್ರೆ ಈ ಸಾಧನ ಎಂಬುದು ಸತ್ಸಾಧನ ಆಗಲಿ ದುಷ್ಟ ಸಾಧನ ಆಗಬಾರದು ಅಂತ ಹೇಳುವಂತಹ ಪ್ರಜ್ಞೆ ಜಾಗೃತವಾಗಬೇಕಾದ್ರೆ ಏನು ಕಾರಣ ಅಂತ ಹೇಳಿದ್ರೆ ಈ ಪ್ರಜ್ಞೆಯೇ ಕಾರಣ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಈ ಜೀವನದಲ್ಲಿ ಸುಖ ಸಿಕ್ಕಿದೆ ಅಂತ ಹೇಳಿದ್ರೆ ಏನು ಕಾರಣ ಅಂತ ಹೇಳಿದ್ರೆ, ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ, ಈ ಜನ್ಮದಲ್ಲಿ ಮಾಡಿದ ಪುಣ್ಯಗಳು ಕಾರಣ. ಒಬ್ಬ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಚಂತಿ ಮಾನವ ಅಂತ. ಪುಣ್ಯದ ಫಲ ಬೇಕಂತೆ ಮನುಷ್ಯರಿಗೆ, ಯಾವುದು ಜೀವನದಲ್ಲಿ ಸುಖ ಬೇಕು, ಶಾಂತಿ ಬೇಕು, ಸಮೃದ್ಧಿ ಬೇಕು, ಎಲ್ಲ ಬೇಕಂತೆ. ಆದ್ರೆ ಪುಣ್ಯಂನೇ ಹೆಚ್ಚಂತಿ ಮಾನವ, ಪುಣ್ಯ ಕೆಲಸ ಮಾಡೋದು ಬಹಳ ಕಷ್ಟ ರೀ. ಯಾರು ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತಾರೆ, ಯಾರು ಮೂಗು ಮುಚ್ಚಿಕೊಂಡು ಜಪ ಕೂತ್ಕೊಳ್ತಾರೆ, ಬಹಳ ಕಷ್ಟ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರುವುದೆಲ್ಲ ಬಹಳ ಕಷ್ಟ ರೀ, ಯಾಕಂದ್ರೆ ಅಲ್ಲಿ ಸುತ್ತು ಬಂದು ಹೊರಗಡೆ ಹೋಗೋಕೆ ಚಪ್ಪಲಿ ಇರುವುದಿಲ್ಲ. ಯಾರಿಗೆ ಬೇಕು ಈ ಟೆನ್ಷನ್ ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೇವೆ, ಪುಣ್ಯದ ಕೆಲಸವನ್ನು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ, ಪುಣ್ಯದ ಫಲ ಮಾತ್ರ ನಮ್ಗೆ ಬೇಕಂತೆ. ಫಲಂ ಪಾಪಸ್ಯ ನೆಚ್ಚಂತಿ ಪಾಪಂ ಕುರುವಂತಿ ಮಾನವ ಅಂತ. ಪಾಪದ ಫಲವಾದ ದುಃಖಗಳು ಕಷ್ಟಗಳು ಬೇಡವೇ ಬೇಡ ಅಂತ. ಆದ್ರೆ ಪಾಪ ಬೇಕಾದ್ರೆ ಮಾಡ್ತೇವೆ, ಯಾಕಂದ್ರೆ ಅದು ಮಾಡ್ಲಿಕ್ಕೆ ಸುಲಭ, ಅನ್ಯಾಯ ಮಾಡೋದು ಬಹಳ ಸುಲಭ. ಅದರಿಂದ ಫಲಂ ಪಾಪಸ್ಯ ನೆಚ್ಚಂತಿ, ಪಾಪದ ಫಲ ಮಾತ್ರ ಈ ಜೀವನದಲ್ಲಿ ಆಗ್ಲಿ ಯಾವತ್ತೂ ನನಗೆ ಕಷ್ಟ ಬರೋದು ಬೇಡಪ್ಪ, ದುಃಖ ಬರೋದು ಬೇಡಪ್ಪ, ಯಾಕೆ ಅದು ಪಾಪದ ಫಲ, ಅದು ಬೇಡ. ಆದ್ರೆ ಪಾಪಂ ಕುರುವಂತಿ ಮಾನವ, ಪಾಪ ಅದು ಮಾಡ್ತೇವೆ ನಮ್ಗೇನಂತೆ. ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಪುಣ್ಯದ ಫಲವಾದ ಸೌಖ್ಯವನ್ನು ಪಾಪದ ಫಲವಾದ ದುಃಖವನ್ನು ನಿರ್ಣಯ ಮಾಡುವಂತಹದ್ದು ಯಾವುದು ಅಂತ ಹೇಳಿದ್ರೆ ಜೀವನ ಧರ್ಮ, ಜೀವನ ಧರ್ಮ. ಹಾಗಾಗಿ ಎಷ್ಟರ ತನಕ ಜೀವ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂದ್ರೆ ಭಗವತ್ ಪ್ರಜ್ಞೆಯಿಂದ ಜಾಗೃತನಾಗಿ ಬದುಕುತ್ತಾನೋ ಅಷ್ಟರ ತನಕ ಒಬ್ಬ ಮನುಷ್ಯ ಜೀವನದಲ್ಲಿ ಒಂದಷ್ಟು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತಾನಂತೆ. ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವತ್ತಾದರೂ ಅಂತ್ಯಕಾಲ ಬಂದೇ ಬರುತ್ತೆ. ಅಂತ್ಯಕಾಲ ಬಂದಾಗ ಅವನು ಜೀವನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದ್ದನ್ನು ಮೆಲಕಿಸುವಂತಹ ರೀತಿಯ ಸಂದರ್ಭಗಳು ಒದಗಿ ಬರಬೇಕಷ್ಟೇ ಹೊರತು, ಮಾಡಬಾರದನ್ನು ಮಾಡಿಬಿಟ್ಟೆ ಇನ್ನೇನು ಮಾಡಲಿ ಕೊನೆಗಳಿಗೆಯಲ್ಲಿ ಅಂತ ಹೇಳುವಂತಹ ಪಶ್ಚಾತ್ತಾಪದ ಭಾವನೆಗಳು ಅವನನ್ನು ಸುಡುವುದರ ಬದಲಿಗೆ ಇರುವಷ್ಟು ಕಾಲ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮೂಲಕ ಜೀವನದ ಕೊನೆಗಳಿಗೆಯಲ್ಲಿ ಅವನು ಸಂತೋಷ ಪಡುವಂತಹ ಸಂದರ್ಭಗಳು ಬರಬೇಕು. ಹಾಗೆ ಬರಬೇಕು ಅಂತಾದ್ರೆ ಪುಣ್ಯಮಯವಾದ ಬದುಕಾಗಬೇಕು, ಆಧ್ಯಾತ್ಮಿಕವಾದ ಬದುಕಾಗಬೇಕೆಂಬ ಕಾರಣಕ್ಕೆ ಇವತ್ತು ಆಧ್ಯಾತ್ಮಿಕ ಬದುಕಿನಲ್ಲಿ ಸಾಗಬೇಕಾದ ಅನಿವಾರ್ಯತೆ ನಮಗಿದೆ. ಈ ಪ್ರಜ್ಞೆಯನ್ನು ಮಕ್ಕಳಿಗೆ ಕೊಡಬೇಕಾದ ಹೊಣೆಗಾರಿಕೆ ನಮಗಿದೆ. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಮನೆಯಲ್ಲಿ ಯಾವತ್ತೂ ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯದು ಆಗ್ತಾ ಇಲ್ಲ. ಜೀವನದಲ್ಲಿ ಕುಟುಂಬಗಳು ಒಡೆದು ಹೋಗ್ತಾ ಇದ್ದಾವೆ. ಒಂದು ತಂದೆ ತಾಯಿಗಳ ಜೊತೆಗೆ ಮಕ್ಕಳು ಬದುಕಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡಬೇಕಾದ್ರೆ ಮೊದಲು ಕೇಳುದೆ ಗಂಡನ ಕಡೆಯವರ ಹತ್ರ ಅವಳು ಅಂದ್ರೆ ರಾಹುಕೇತುಗಳಿದಾರ ಅಂತ, ಅಂದ್ರೆ ಅಪ್ಪ ಅಮ್ಮ ಇದಾರ ಅಂತ. ಅದಿದ್ರೆ ನಾವು ಹೆಣ್ಣು ಕೊಡೋದಿಲ್ಲ. ಅಂದ್ರೆ ಅಪ್ಪ ಅಮ್ಮ ಇಲ್ಲದೆ ಹುಡುಗ ಹುಡುಕಬೇಕಾದ್ರೆ ಸ್ವರ್ಗಂದೇ ಇಳಿದು ಬರಬೇಕಾವ, ಭೂಮಿಯಲ್ಲಿ ಹುಟ್ಟಿದವನಿಗೆ ಅಪ್ಪ ಅಮ್ಮ ಇದ್ದೇ ಇರ್ತಾರಲ್ಲ. ಈ ರೀತಿ ವಿಭಕ್ತ ಕುಟುಂಬದಿಂದ ಬದುಕಬೇಕು ಅಂತ. ಅದಕ್ಕೋಸ್ಕರ ಧಾರಾವಾಹಿಗಳು ಕೂಡ ಹಾಗೆ ಬರುದು. ಇವತ್ತು ಒಳ್ಳೆ ಧಾರಾವಾಹಿ ತುಂಬಾ ಜನಪ್ರಿಯ ಆಗಬೇಕಾದ್ರೆ ಒಳ್ಳೊಳ್ಳೆ ಕಂಪನಿಗಳು ಅವರು ಅದಕ್ಕೆ ಸ್ಪಾನ್ಸರ್ ಮಾಡ್ತಾರೆ. ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳು, ಎಲ್ ಜಿ ಅಂತ ದೊಡ್ಡ ದೊಡ್ಡ ಕಂಪನಿಗಳು, ಕೋಕೋ ಕಂಪನಿಗಳಿದೆಲ್ಲ, ಅವುಗಳಲ್ಲಿ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಧಾರಾವಾಹಿಯನ್ನು ಪ್ರಾಯೋಜಕತ್ವಕ್ಕೆ ಒಪ್ಕೊಳ್ತವೆ. ಯಾಕೆ ಒಪ್ಕೊಳ್ತವೆ ಅಂದ್ರೆ ಆ ಧಾರಾವಾಹಿಯಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮದುವೆ ಆದ ಕೂಡಲೇ ಸೊಸೆ ಅತ್ತೆ ಹತ್ರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೊರಡುದು, ಈ ತರದ್ದೇ ಕಥೆಗಳು ಇರ್ತವೆ. ಯಾಕೆ ಇರ್ತವೆ ಅಂದ್ರೆ ಒಂದೇ ಮನೆಯಲ್ಲಿ ಆದ್ರೆ ಒಂದೇ ಫ್ರಿಡ್ಜ್ ಸಾಕು, ಒಂದೇ ಟಿವಿ ಸಾಕು, ಒಂದೇ ವಾಷಿಂಗ್ ಮಿಷಿನ್ ಸಾಕು. ನೋಡಿ, ಆ ಮನೆ ಒಡೆದು ಬಿಟ್ರೆ ಅವರದ್ದು ಎರಡು ವಾಷಿಂಗ್ ಮಿಷಿನ್, ಎರಡು ಫ್ರಿಡ್ಜ್, ಎರಡು ಟಿವಿಗಳು, ಎಲ್ಲ ಎರಡೆರಡು ಆಯ್ತಲ್ಲ. ಹಾಗೆ ಪ್ರತಿಯೊಂದು ಮನೆಯನ್ನು ಒಡೆದ್ರೆ ಆವಾಗ ಈ ಕಂಪನಿಗಳ ಉತ್ಪತ್ತಿ ಉಂಟಲ್ಲ ಅದು ಎರಡು ಪಟ್ಟಾಗತ್ತೆ, ಮೂರು ಪಟ್ಟಾಗತ್ತೆ. ಅಣ್ಣ ತಮ್ಮದನ್ನು ಒಡೆಯುವ ಕೆಲಸ ಆಗಬೇಕು, ಮಕ್ಕಳು ಮಗ ಸೊಸೆಯನ್ನು ಒಡೆಯುವ ಕೆಲಸ ಆಗಬೇಕು, ಹೀಗೆ ಒಟ್ಟು ಬದುಕಬಾರದು. ಈ ರೀತಿ ಬೇಕಾದ ರೀತಿಯ ಧಾರಾವಾಹಿಗಳು ಇವತ್ತು ನಮಗೆ ಪ್ರತಿನಿತ್ಯ ಇರುತ್ತೆ, ಅದನ್ನು ನಾವು 12 ಗಂಟೆವರೆಗೂ ಕೂತು ನೋಡ್ತೇವೆ. ಅದರ ಪ್ರಯೋಜನವೇನಾಗುತ್ತೆ ಅಂದ್ರೆ ಕುಟುಂಬಗಳು ಒಡೆದು ಹೋಗುವಂತಹದ್ದು. ಒಂದು ವೇಳೆ ಕುಟುಂಬ ಒಟ್ಟಾಗಿದ್ದಿದ್ರೆ ಅದು ಎಷ್ಟು ಸಂಸ್ಕಾರ ಮಕ್ಕಳಿಗೆ ಅನಾಯಾಸವಾಗಿ ಹರಿದು ಬರುತ್ತೆ. ಹಾಗಾದ್ರೆ ನಮ್ಮ ಸಂಸ್ಕಾರ ಮಕ್ಕಳಿಗೆ ಹರಿದು ಬರಬಾರದು ಎಂಬುದೇ ಬಿಸಿನೆಸ್ಗಳ ಉದ್ದೇಶ. ಆ ಮೂಲಕ ತಾವು ಚೆನ್ನಾಗಿ ಬದುಕಬೇಕು ಹೊರತು ಈ ಬದುಕು ಹೇಗೆ ಬೇಕಾದ್ರೆ ಆಗಲಿ ಅಂತ ಹೇಳುವಂತಹ ಯೋಚನೆ ಮಾಡುವಂತಹ ಮಂದಿಯಿಂದ ಈ ಪ್ರಪಂಚ ಕ್ಷೇಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಏನು ಅಂದ್ರೆ, ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಎಷ್ಟರ ವೇಗವಾಗಿ ಆಕರ್ಷಣೆ ಮಾಡಿಕೊಳ್ತಾ ಇದ್ದೇವೆ, ಅದರ ಫಲವಾಗಿ ಇವತ್ತು ಮನೆ ಮನೆ ಒಡೆಯುತ್ತಾ ಇದೆ. ಹೆಚ್ಚು ದಿವಸ ಗಂಡು ಹೆಣ್ಣುಗಳು ಒಟ್ಟಿಗೆ ಬದುಕುತ್ತಾ ಇಲ್ಲ. ಆರ್ಥಿಕ ಸ್ವಾತಂತ್ರ್ಯ ಎಂಬುದು ಸಮಾನವಾಗಿದೆ ಗಂಡು ಹೆಣ್ಣಿಗೆ. ಹಾಗಾಗಿ ಒಂದು ಮಗುವಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವರ್ಷದ ಮಗುವನ್ನೇ ಬೇಬಿ ಕೇರಲ್ಲಿ ಇಟ್ಟುಬಿಟ್ಟು ನಾವು ಬದುಕುತ್ತಾ ಇದ್ದೇವೆ. ಯಾವತ್ತು ಜೀವನದಲ್ಲಿ ಅದು ಪ್ರೀತಿಯನ್ನು ಕಾಣುವುದಿಲ್ಲ. ಯಾವತ್ತು ಒಬ್ಬ ಮನುಷ್ಯ ತಾನು ಪ್ರೀತಿಯನ್ನು ಕಂಡಿಲ್ವೋ ಅವನು ಇನ್ನೊಬ್ಬರಿಗೆ ಪ್ರೀತಿ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ಮಂದಿಗಳೇ ಕ್ರಿಮಿನಲ್ ಆಗ್ತಾರೆ. ಅವ್ರಿಗೆ ಯಾವತ್ತು ಕೂಡ ಶೂಟ್ ಮಾಡ್ಲಿಕ್ಕೆ ಏನು ಬೇಜಾರಾಗುದಿಲ್ಲ, ಸಣ್ಣ ಮಕ್ಕಳನ್ನು ಹತ್ಯೆ ಮಾಡ್ಲಿಕ್ಕೆ ಬೇಜಾರಾಗುದಿಲ್ಲ, ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಎಸಲಿಕ್ಕೆ ಬೇಜಾರಾಗುದಿಲ್ಲ. ಯಾಕೆ ಬೇಜಾರಾಗುದಿಲ್ಲ ಅಂದ್ರೆ ಪ್ರೀತಿಯ ಬೆಲೆನೇ ಗೊತ್ತಿಲ್ಲ ಅವರಿಗೆ. ಯಾಕೆ ಪ್ರೀತಿಯ ಗೊತ್ತಿಲ್ಲ ಅಂದ್ರೆ ಯಾವತ್ತೂ ಪ್ರೀತಿಯನ್ನು ಪಡೆದೇ ಇಲ್ಲ ಅವರು. ಯಾವತ್ತೂ ಒಂದು ತಾಯಿಯ ಸ್ಪರ್ಶ ಸುಖವನ್ನು ಒಂದು ಮಗು ಪಡೆದಿರೋದಿಲ್ವೋ, ತಾಯಿಯ ಪ್ರೀತಿಯನ್ನು ಯಾವತ್ತೂ ಒಂದು ಮಗು ಅನುಭವಿಸುವುದಿಲ್ವೋ, ತಾಯಿಯ ಎದೆಹಲನ್ನು ಯಾವತ್ತೂ ಮಗು ಕುಡಿಯುವುದಿಲ್ವೋ, ಅಂತ ಮಗುವಿಗೆ ಜೀವನದಲ್ಲಿ ಏನಿದೆ ಹೇಳಿ? ಏನೂ ಇಲ್ಲ. ಅಂತ ಮಗು ಯಾವತ್ತಾದರೂ ಪೂರ್ವವಾದ ಬದುಕನ್ನು ಬದುಕಲೇಬೇಕಾದ್ರಿಂದ ನಾವು ಇವತ್ತು ಅಲ್ಪಕಾಲಿಕ ಸುಖಕ್ಕೋಸ್ಕರ ಅಂದ್ರೆ ಜೀವ ಮನೆಯಲ್ಲಿ ಒಳ್ಳೆಯ ದೊಡ್ಡ ಸ್ಕ್ರೀನ್ ಇರತಕ್ಕಂತಹ ಟಿವಿ ಬೇಕು, ತುಂಬಾ ದೊಡ್ಡ ಮಟ್ಟಿನ ಮೊಬೈಲ್ ಬೇಕು, ತುಂಬಾ ಒಳ್ಳೆಯ ಫ್ಲೋರಿಂಗ್ ಬೇಕು, ಇಂಥದ್ದೆಲ್ಲ ಒಂದು ಬೆಂಗಳೂರಲ್ಲಿ ಇಂಥ ಮನೆ ಮಾಡಬೇಕಾದ್ರೆ ಒಬ್ಬರ ದುಡಿತಿಂದ ಸಾಗೋದೇ ಆಗೋದೇ ಇಲ್ಲ. ಅದರಿಂದ ಇಬ್ಬರು ದುಡಿಲೇಬೇಕು ಅಂತ ಹೇಳುವಂತ ಯೋಚನೆ ಮಾಡ್ಕೊಂಡು ನಾವು ದುಡಿತೇವೆ, ಒಪ್ಕೊಳ್ತೇವೆ. ಆದ್ರೆ ದುಡಿಯುವಾಗ ಅದ್ರ ಸುಖ ಇದೆಯೋ? ಇಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಒಂದು 7 ಗಂಟೆಗೆ ಹೊರಟು ಬಿಡಬೇಕಾಗತ್ತೆ, ಮತ್ತೆ ಬರುವಾಗ ರಾತ್ರಿ 10 ಎಲ್ಲ ಆಗಿಬಿಡುತ್ತೆ. ಯಾಕಂದ್ರೆ ಬೆಂಗಳೂರಿನ ದಾರಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ದಿವಸಕ್ಕೆ 3 ತಾಸು ಬೇಕು, ಹೋಗ್ಲಿಕ್ಕೆ ಬರ್ಲಿಕ್ಕೆ 3 ತಾಸು, ಒಂದು 15 ಕಿಲೋಮೀಟರ್ ಪ್ರಯಾಣ ಮಾಡ್ಲಿಕ್ಕೆ. ಹಾಗಾಗಿ ಮಗು ಹೇಳುವ ಮೊದಲೇ ತಂದೆ ಮನೆ ಬಿಟ್ಟು ಬಿಡ್ತಾನೆ ಅಂತ. ಹಾಗಾಗಿ ಭಾನುವಾರ ತಂದೆಯನ್ನು ಕಂಡಾಗ ಮಗು ಹೇಳುತ್ತದೆ ಯಾರು ಇದು ಅಂತ. ಯಾಕೆಂದ್ರೆ ಒಂದು ವಾರ ನೋಡಿ ಇರುವುದಿಲ್ಲ ಅದು. ಯಾಕೆಂದ್ರೆ ಮಗು ಹೇಳುವ ಮೊದಲು ಹೊರಟಿರ್ತಾನೆ, ಮಗು ಮಲಗ ಮೇಲೆ ಅವನು ಯಜಮಾನ ಬರುವುದು. ಇಬ್ರು ಹಾಗೆ ಮಾಡಿದ್ರೆ ಗಂಡಂಟಿ ಇಬ್ರು ಕೆಲಸಕ್ಕೆ ಹೋದ್ರೆ ಮತ್ತೆ ಏನು ಆಯಾ ನೋಡ್ಕೊಂಡಿರ್ತಾಳೆ, ಅವಳೊಂದು ಸ್ವಲ್ಪ ನಿದ್ರೆ ಮಾತ್ರ ಕೊಟ್ಟು ಮಗನ ಮಲಗಿಸಿರ್ತಾಳೆ, ಅವಳಿಗೆ ಆರಾಮಾಗುತ್ತೆ ಕೆಲಸ ಅಂತ. ಹೀಗೆ ಒಂದು ಮಗುವನ್ನು ಯಾವತ್ತೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆದ್ರೆ ಯಾರಾದ್ರೂ ಒಬ್ರು ಮನೆಯಲ್ಲಿ ಇರಲೇಬೇಕು. ಅದು ಹೆಣ್ಮಕ್ಳು ಇರಬೇಕು ಅಂದ್ರೆ ಸ್ವಾಮಿಗಳಿಗೆ ಬೈತಾರೆ, ಬಾರಿ ತಾರತಮ್ಯ ಮಾಡ್ತಾರೆ ಅಂತ. ಸತ್ಯ ಏನು ಅಂದ್ರೆ ಹೆಣ್ಮಕ್ಳು ಇದ್ರೆ ಒಳ್ಳೇದೇ. ಅದಕ್ಕೆ ಏನ್ಬೇಕು ಅಂದ್ರೆ ನಿಮ್ಮಲ್ಲಿ ಭೌತಿಕ ವೈಭವದ ಅಪೇಕ್ಷೆಯನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡ್ಕೊಳ್ಬೇಕು. ಅಂದ್ರೆ ಇಂಥದ್ದೇ ಮನೆ ಬೇಕು, ಇಂಥ ಸವಲತ್ತುಗಳು ಬೇಕು, ಇಂಥದ್ದೇ ಫ್ಲೋರಿಂಗ್ ಬೇಕು, ಇಂಥದ್ದೇ ಇಂಟೀರಿಯರ್ ಬೇಕು, ಇಂಥದ್ದೇ ಬೆಡ್ರೂಮ್ ಬೇಕು. ಈ ರೀತಿಯ ಅಪೇಕ್ಷೆಗಳನ್ನು ಎಷ್ಟು ಜಾಸ್ತಿ ಮಾಡ್ಕೊಳ್ತೀರೋ ಅಷ್ಟು ಸಂಪತ್ತಿನ ಪ್ರಾಧಾನ್ಯ ಜಾಸ್ತಿ ಆಗುತ್ತೆ. ಎಷ್ಟು ಸಂಪತ್ತಿನ ಆಸ್ತಿ ಜಾಸ್ತಿ ಆಗುತ್ತೋ ಅಷ್ಟು ಅದನ್ನು ಗಳಿಕೆಬೇಕೋಸ್ಕರ ಹೋರಾಟ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ದಿವಸಕ್ಕೆ ಗಂಡ ಹೆಂಡತಿ 12-13 ತಾಸು ದುಡಿದ್ರೆ ಜೀವನ 10% ದುಡಿಮೆಯಲ್ಲಿ ಹೋಯಿತು ಅಂದಮೇಲೆ ಮತ್ತೆ ಸುಖ ಪಡ್ಲಿಕ್ಕೆ ಏನಿದೆ ಜೀವನದಲ್ಲಿ? ಅವರಿಗೆ ಮತ್ತೇನು ಸುಖ ಪಡ್ಲಿಕ್ಕೆ ಇಲ್ಲ. ಮತ್ತೇನಿದ್ರು ಮಕ್ಕಳ ಥ್ರೆಟ್ಟನ್ನು ಅನುಭವಿಸಬೇಕು, ಅವುಗಳು ಕಾಲೇಜಿಗೆ ಹೋಗುವಾಗ ಮಾಡುವ ಕಾರುಬಾರುಗಳನ್ನು. ಇಡೀ ಜೀವನ ಕಳ್ಕೊಳ್ತೇವೆ ನಾವು ಯಾವುದನ್ನೆಂದ್ರೆ ಭೌತಿಕ ಸಂಸ್ಕೃತಿಯ ಭೌತಿಕ ಜಗತ್ತಿನ ಆಕರ್ಷಣೆಯಿಂದ. ಅದಕ್ಕೋಸ್ಕರ ನಮ್ಮ ಪ್ರಾಚೀನರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ದೈವ ದೇವರ ಬಗ್ಗೆ ಯೋಚನೆ ಮಾಡಿ, ತುಳಸಿ ಪೂಜೆಯನ್ನು ಯೋಚನೆ ಮಾಡಿ, ಹೊಸ್ತಿಲು ಬರೆಯುವುದನ್ನು ಯೋಚನೆ ಮಾಡಿ, ದೇವರ ಮೇಲೆ ದೀಪ ಹಚ್ಚುವುದನ್ನು ಯೋಚನೆ ಮಾಡಿ, ಕರ್ಮ ಸಿದ್ಧಾಂತದಲ್ಲಿ ಬದುಕಿ. ನೀವು ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೀನು ಏನು ಕೆಲಸ ಮಾಡ್ತೀಯೋ ಅದಕ್ಕೆ ಅನುಗುಣವಾದ ಫಲವನ್ನು ಪಡೆಯುತ್ತೆ ಈ ಜನ್ಮದಲ್ಲಿ ಅಲ್ಲದೆ ಮುಂದಿನ ಜನ್ಮದಲ್ಲಿ. ಹಾಗಾಗಿ ತ್ರಿಭಿರ್ ವರ್ಷೈಹಿ ತ್ರಿಭಿರ್ ಮಾಸೈಹಿ ತ್ರಿಭಿರ್ ಪಕ್ಷೈಹಿ ತ್ರಿಭಿರ್ ದಿನೈಹಿ ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೇಯುವ ಫಲಮಶ್ರುತೆ ಅಂತ. ಅತಿ ಉತ್ಕಟವಾದ ಪುಣ್ಯ ಪಾಪವನ್ನು ಮಾಡಿದರೆ ಮೂರು ವರ್ಷ ಮೂರು ತಿಂಗಳು ಮೂರು ದಿನದಲ್ಲಿ ಮೂರು ಕ್ಷಣದಲ್ಲಿ ಅನುಭವಿಸ್ತಾನಂತೆ. ಅದು ಇಲ್ಲದೇ ಇದ್ರೆ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾನೆ ಅಂತ. ಅನುಭವಿಸಬೇಕೇ ಬೇಕಾದ್ರಿಂದ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಫಲ ಸಿಗುತ್ತೆ. ಅದು ಒಂದು ಐದು ಜನ್ಮದಲ್ಲಿ ಸಿಗ್ಬಹುದು, ಅಥವಾ ಮುಂದಿನ ಜನ್ಮದಲ್ಲಿ ಸಿಗ್ಬಹುದು, ಅಥವಾ ಅದರ ಮುಂದಿನ ಜನ್ಮದಲ್ಲಿ ಸಿಗ್ಬಹುದು. ಹಿಂದಿ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳು ಮುಂದೆ ಮುಂದಿನ ಜನ್ಮಗಳಿಗೆ ಅಂಟುಕೊಂಡೇ ಬರ್ತಾವಾದ್ರಿಂದ ನೀನು ಸ್ವಲ್ಪ ಜಾಗೃತನಾಗಿ ಬದುಕಬೇಕು ಅಂತ. ಪ್ರಾರಬ್ಧ ಕರ್ಮ ಅಂತ ನಮ್ಮಲ್ಲಿ ಒಂದಿದೆ. ಒಂದು ಕರ್ಮಗಳನ್ನು ಮೂರು ವಿಭಾಗ ಮಾಡ್ತಾರೆ ಪ್ರಾಚೀನರು. ಒಂದು ಸಂಚಿತ ಕರ್ಮ, ಇನ್ನೊಂದು ಆಗಾಮಿ ಕರ್ಮ, ಮತ್ತೊಂದು ಪ್ರಾರಬ್ಧ ಕರ್ಮ ಅಂತ. ಅದರಲ್ಲಿ ಅದನ್ನು ಉದಾಹರಣೆ ಕೊಡುವುದಾದ್ರೆ, ಒಬ್ಬ ಯುದ್ಧ ರಂಗಕ್ಕೆ ಒಬ್ಬ ಹೋಗ್ತಾನೆ, ಯೋಧ ಸೋಲ್ಜರ್ ಹೋಗ್ತಾನೆ ತಿಳ್ಕೊಳ್ಳಿ. ಹಿಂದಿನ ಕಾಲದ ಯುದ್ಧ ನಾನು ಹೇಳಿದ್ರು, ಈಗಿನ ಯುದ್ಧಕ್ಕೆ ಏಕೆ 47 ಬೇಕಾಗಿರೋದಲ್ಲ, ಅದಲ್ಲ, ಹಿಂದಿನ ಕಾಲದ ಯುದ್ಧಕ್ಕೆ ಏನು ಬೇಕಾಗಿತ್ತು ಅಂತ ಹೇಳಿದ್ರೆ, ಬಿಲ್ಲು ಬಾಣಗಳು ಹಿಡ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಒಂದು ಹಿಂದ್ಗಡೆ ಒಂದು ಚೀಲ ಇರ್ತಿತ್ತು, ಅದಕ್ಕೆ ಬತ್ತಳಿಕೆ ಅಂತ ಹೆಸರು. ಅದರಲ್ಲಿ ಬಾಣವನ್ನು ಸಂಗ್ರಹ ಮಾಡಿ ಬಿಲ್ಲು ತಗೊಂಡು ಯುದ್ಧ ರಂಗಕ್ಕೆ ಹೋಗ್ತಾ ಇದ್ರು. ಆ ಬೆತ್ತಳಿಕೆಯಲ್ಲಿ ಒಂದು 10 ಬಾಣ ಇದೆ ಅಂತ ಇಟ್ಕೊಳ್ಳಿ ನೀವು. ಆ 10 ಬಾಣದಲ್ಲಿ ಯಾವುದು ಒಂದು ಬಾಣವನ್ನು ಯುದ್ಧ ರಂಗದಲ್ಲಿ ಪ್ರವೇಶ ಮಾಡಿದ ಯುದ್ಧ ಪ್ರಯೋಗ ಮಾಡಿದ ಆ ಬಾಣ ಏನಾಗುತ್ತೆ ಗೊತ್ತೋ, ಡೆಸ್ಟಿನೇಷನ್ ತಲುಪೇ ತಲುಪುತ್ತೆ ಹೊರತು ಆ ಬಾಣನ್ನು ಬಿಟ್ಟ ಮೇಲೆ ಮಧ್ಯದಲ್ಲಿ ವಿದ್ರಾ ಮಾಡಬೇಕು ಅಂತ ಹೇಳಿದ್ರು ಅದನ್ನು ವಿದ್ರಾ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬಿಟ್ಟು ಆಗಿದೆ, ಅದು ಹೋಗ್ಲೇಬೇಕದು ಡೆಸ್ಟಿನೇಷನ್. ಗಮ್ಯಸ್ಥಾನವನ್ನು ಸೇರದೆ ವಿಧಿಯೇ ಇಲ್ಲ. ಹೇಗೋ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೇವಲ್ವಾ, ಹಿಂದಿನ 16 ಜನ್ಮಗಳ ಕರ್ಮವನ್ನು ಬೆನ್ನ ಹಿಂದೆ ಹೊತ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಯಾವುದೋ ಒಂದು ಜನ್ಮದ ಕರ್ಮವನ್ನು ಈಗ ನಾವು ಅನುಭವಿಸಲಿಕ್ಕೆ ಶುರು ಮಾಡಿದ್ದೇವೆ, ಅದು ಪ್ರಾರಬ್ಧ ಕರ್ಮ ಅಂತ ಹೆಸರು. ಅದಕ್ಕೆ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ರಾಶಿ ನಮ್ಮ ಬೆನ್ನ ಹಿಂದೆ ಇದೆ. ಅದರಲ್ಲಿ ಒಂದು ಜನ್ಮದ ಕರ್ಮವನ್ನು ನಾವು ಅನುಭವಿಸಲಿಕ್ಕೆ ಶುರು ಮಾಡಿದ್ದೇವೆ, ಅದು ಬಿಟ್ಟ ಬಾಣ. ಅದನ್ನು ಮಧ್ಯದಲ್ಲಿ ಅಯ್ಯೋ ಬೇಡಪ್ಪ ನನಗೆ ಈ ಕಷ್ಟ ಅಂತ ಹೇಳಿ ನಾವು ವಿದ್ರಾ ಮಾಡಿಕ್ ಬರೋದಿಲ್ಲ. ಯಾಕೆಂದ್ರೆ ಅದು ಬಿಟ್ಟ ಬಾಣ, ಅದು ಹೋಗ್ಲೇಬೇಕು ಡೆಸ್ಟಿನೇಷನ್. ಅದೇ ಸಂಚಿತ ಮತ್ತು ಆಗಾಮಿ ಕರ್ಮಗಳು ಅಂತ ಇದೆ. ಆಗಾಮಿ ಅಂದ್ರೆ ಫ್ಯೂಚರ್ ಅಲ್ಲಿ ತೆಗಿಬೇಕಾಗಿರುವಂತಹದ್ದು, ಅದು ಯಾವುದು 9ನೇ ಬಾಣ. ಇನ್ನು ಉಳಿದ ಸ್ಟಾಕ್ ಯಾವುದು, ಅದು ಸ್ಟಾಕ್ ಅಂದ್ರೆ ಅದು 8 ಬಾಣಗಳು ಸಂಚಿತ. ಅದು 9ನೇದು ಆಗಾಮಿ, 10ನೇದು ಬಿಟ್ಟ ಬಾಣ, ಅದು ಪ್ರಾರಬ್ಧ ಕರ್ಮ. ಆ 9ನೇದನ್ನು ಮತ್ತು 8ನ್ನು ಎತ್ತಿ ಬಿಸಾಡಿದ್ರು ಪರವಾಗಿಲ್ಲ, ಯಾವುದನ್ನು ಬಿಟ್ಟಿದ್ದೀಯೋ ಅದನ್ನು ಅನುಭವಿಸಬೇಕು. ಆದ್ರೆ 9 ಮತ್ತು 8ನೇದನ್ನು ಬಿಸಾಡುವುದು ಹೇಗೆ? ಅದಕ್ಕೆ ಭಗವತ್ಪರವಾದ ಕರ್ಮಗಳಿಂದ. ಪ್ರಾರಬ್ಧ ಕರ್ಮಣ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮ ಉಂಟಲ್ಲ, ಅದನ್ನು ನಾವು ಅನುಭವಿಸಲೇಬೇಕಾದ್ರಿಂದ ಉಳಿದ ಕರ್ಮಗಳನ್ನು ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಅನುಗ್ರಹ, ಭಗವಂತ ಪರವಾದ ಅನುಷ್ಠಾನಗಳಿಂದ ನಾವು ಕರಗಿಸಿಕೊಂಡು ಬರಬಹುದು. ಅದಕ್ಕೋಸ್ಕರ ಜೀವನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲೇಬೇಕು ನಾವು. ನಹಿ ಕಲ್ಯಾಣ ಕೃತ್ ಕಚ್ಚಿತ್ ದುರ್ಗತಿ ಅಂತ ಅಂತ ಗಚ್ಚತಿ. ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರಿಗೆ ದುರ್ಗತಿ ಇಲ್ಲವೇ ಇಲ್ಲ ಅಂತ ಹೇಳುದು ಇದು ಶಾಸ್ತ್ರ ನಿಯಮ, ಪ್ರಾಪಂಚಿಕ ನಿಯಮ. ಆದ್ರಿಂದ ಆದಷ್ಟು ಒಳ್ಳೆಯ ಕೆಲಸ ಮಾಡೋಣ ನಾವು, ಈ ಜನ್ಮಕ್ಕೆ ಅಲ್ಲದಿದ್ರೆ ಮುಂದಿನ ಜನ್ಮಕ್ಕೆ. ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿಯೂ ಕಷ್ಟ ಆಗಬಹುದು, ಯಾಕೆಂದ್ರೆ ಜನ್ಮಾಂತರದ ಕರ್ಮದ ಗಂಟು ನಮ್ಮ ಮೇಲೆ ಇರುವುದರಿಂದ. ಆದ್ರೆ ಈ ಜನ್ಮದಲ್ಲಿ ಕೆಟ್ಟವರು ಒಳ್ಳೆಯವರಾಗಿ ಬದುಕಬಹುದು, ಒಳ್ಳೆಯವರು ಕೆಟ್ಟದಾಗಬಹುದು, ಯಾಕೆಂದ್ರೆ ಜನ್ಮಾಂತರದ ಕೆಟ್ಟ ಕರ್ಮವನ್ನು ಹಿಂದೆ ಇರುವಾಗ. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಫಲ, ಕೆಟ್ಟ ಕೆಲಸಕ್ಕೆ ಒಳ್ಳೆಯ ಫಲ ಅಂತ ಯಾವತ್ತೂ ಜೀವನದಲ್ಲಿ ಅರ್ಥ ಇಲ್ಲ. ಆದ್ರಿಂದ ಆದಷ್ಟು ಜೀವನದಲ್ಲಿ ಕಲ್ಯಾಣಮಯವಾದ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಆ ಮೂಲಕ ಜೀವನದ ಒಳಗೆ ಆತ್ಮನ ಜೊತೆಗೆ ಒಂದಷ್ಟು ಸತ್ಕರ್ಮಗಳನ್ನು ಸಂಪಾದನೆ ಮಾಡ್ತಾ, ಸತ್ಕರ್ಮಗನುಗುಣವಾದ ಸಂಸ್ಕಾರ ಉಳ್ಳ ಮನಸ್ಸನ್ನು ಆತ್ಮನ ಜೊತೆಗೆ ಹೊತ್ತುಕೊಂಡು ನಾವು ಈ ದೇಹವನ್ನು ಬಿಟ್ಟಾಗಲೂ ಮುಂದೆ ಸಾಗಬೇಕು. ಸಾಗಿ ಮುಂದೆ ಈ ಕರ್ಮದ ಬ್ಯಾಕಪ್, ಈ ಕರ್ಮದ ಬೆಂಬಲದಿಂದ ನಾವು ಮುಂದಿನ ಜನ್ಮಕ್ಕೆ ಬೇಕಾದಷ್ಟು ಒಳ್ಳೆಯದನ್ನು ಪಡೆಯಬೇಕು ಎಂಬುದು ಇದು ಆಧ್ಯಾತ್ಮಿಕ ಪ್ರಪಂಚದ ಒಂದು ಅನಿಸಿಕೆ. ಅಂದ್ರೆ ದೇವರನ್ನು ನಂಬುವಂತಹ ಮಂದಿ ಹೇಳುವಂತಹದ್ದನ್ನು ಈ ರೀತಿ ಒಪ್ಕೊಳ್ಬೇಕು. ಯಾರು ದೇವರನ್ನು ಒಪ್ಕೊಳ್ಳೋದಿಲ್ಲವೋ, ಧರ್ಮ ಅಧರ್ಮ ಪುಣ್ಯ ಪಾಪಗಳಿಲ್ಲದಿದ್ದ ಮಂದಿ ತಂದೆ ತಾಯಿಗಳು ಹೊಡೆದ್ರೂ ಪಾಪ ಬರುವುದಿಲ್ಲ, ಅವರಿಗೆ ಮನೆಯಿಂದ ಹೊರಗಡೆ ಹಾಕಿದ್ರೂ ಪಾಪ ಬರಲ್ಲ, ಯಾರಿಗಾದ್ರೂ ಏನು ಅನ್ಯಾಯ ಮಾಡಿದ್ರೆ ಏನು ಪಾಪ ಬರುವುದಿಲ್ಲ ಅಂತ ಇದ್ದ ಮಂದಿಯಿಂದ ಸಮಾಜದಲ್ಲಿ ಯಾವತ್ತೂ ಕ್ಷೇಮ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದ ಕ್ಷೇಮ ಅಂತ ಹೇಳಿದ್ರೆ ಯಾವತ್ತೂ ಗುರು ಹಿರಿಯರು ಗೊಡು ಕೊಡುವುದರಿಂದ ಪುಣ್ಯ ಬರುತ್ತೆ, ದೇವರ ಕೆಲಸ ಮಾಡುವುದರಿಂದ ಭಗವದ್ ಅನುಗ್ರಹ ಆಗುತ್ತೆ, ತುಳಸಿ ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ, ಹೊತ್ತಿಲನ್ನು ಬರೆಯುವುದರಿಂದ, ಮನೆಯಲ್ಲಿರುವ ಕಸಗಳನ್ನು ಹೊರಗಡೆ ಹಾಕುವುದರಿಂದ, ಹೊತ್ತಿಲು ಬರುವುದರಿಂದ ಮಹಾಲಕ್ಷ್ಮಿ ಒಳಗೆ ಬರ್ತಾಳೆ, ದರಿದ್ರಲಕ್ಷ್ಮಿ ಹೊರಗಡೆ ಹೋಗ್ತಾಳೆ, ಗೋಪೂಜೆ ಮಾಡುವುದರಿಂದ ಸಮಸ್ತ ದೇವತೆಗಳಿಗೆ ಆಶ್ರಯವಾದ ಒಂದು ಪ್ರಾಣಿಯ ಅನುಗ್ರಹ ನಮ್ಗೆ ಆಗುತ್ತೆ, ದೇವರ ಪೂಜೆ ಮಾಡುವುದರಿಂದ ಭಗವಂತನ ಅನುಗ್ರಹ ಆಗುತ್ತೆ, ನಮ್ಗೆ ಒಂದಷ್ಟು ಸಂಸ್ಕಾರ ಸಿಗುತ್ತೆ, ಮನೆಯಲ್ಲಿ ದೇವರ ನಾಮ ಹಾಡೋದ್ರಿಂದ ಅದು ಯಾವತ್ತೂ ಹಳೆಯದಾಗುವುದಿಲ್ಲ. ಆಡಿಸಿದಳೆ ಶೋಧೆ ಜಗದೋದ್ಧಾರನ ಅಂತ ಹೇಳುವಂತಾದ್ರು ನೀವು 10 ಸಲ ಬೇಕಾದ್ರೆ ಹೇಳಿ, 100 ಸಲ ಕೇಳಿಬೇಕಾದ್ರೆ ಅದೊಂದು ಅಯ್ಯೋ ಬೋರ್ ಆಗುತ್ತೆ ಅಂತ ಇಲ್ವೇ ಇಲ್ಲ. ಅದೇ ಕೆಲವು ಹಾಡುಗಳಿಗೆ ಆಯುಷ್ಯ ಇಲ್ಲ, ಒಂದು ನಾಲ್ಕು ದಿವಸ ಬೀದಿಯಲ್ಲಿ ಕೇಳುತ್ತೆ ಮತ್ತೆ ಸತೇ ಹೋಗ್ಬಿಡುತ್ತೆ ಅದು. ಕೊಲವೆರೆ ಕೊಲವೆರಡಿ ಅಂತ ಎಷ್ಟು ಹಾಡ್ತಾ ಇದ್ರು ಎಲ್ಲ ಕಡೆ, ಈಗ ನೋಡಿದ್ರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಯಾವ ಪದಗಳಿಗೆ ಅರ್ಥವೇ ಇರೋದಿಲ್ಲ ಆ ಪದಗಳು ಹೇಗೆ ಬದುಕುತ್ತವೆ ಹೇಳಿ? ಆ ಪದಕ್ಕೆ ನನಗಂತೂ ಅರ್ಥ ಗೊತ್ತಿಲ್ಲ. ಕೊಲವೆರಿಂದಿರೆ ನೋಡಿ ಗೊತ್ತಿಲ್ಲ ನನಗೆ. ಅದೇ ಆಡಿಸಿದಳೆ ಶೋಧೆ ಅಂತ ಹೇಳುವ ಪದಕ್ಕೆ ಅರ್ಥ ಗೊತ್ತಿದೆ, ಅದು ಒಳ್ಳೆ ಅರ್ಥ ಅದು. ಹಾಗಾಗಿ ನೀವು ಹಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವದ್ದು ಯಾವತ್ತೂ ಹೊಳತಾಗೋದಿಲ್ಲವೋ, ಯಾವುದು ಒಬ್ಬ ವ್ಯಕ್ತಿ ಭಗವಂತನ ದಾಸಾನುದಾಸನಾಗಿ ಸಮಗ್ರ ಪ್ರಪಂಚದ ಸಂಪತ್ತನ್ನು ಧೂಳಿಪಟ ಮಾಡಿ ತಾಳತಂಬೂರಿನ ಕೈಯಲ್ಲಿಟ್ಟುಕೊಂಡು ಗೆಜ್ಜೆಯನ್ನು ಕಾಲಿಗೆ ಕಟ್ಟಿಕೊಂಡು ಅವನು ಮನೆಯಿಂದ ಹೊರಗಡೆ ಬಿದ್ದು ಬೀದಿ ಬೀದಿಯಲ್ಲಿ ಅಲೆದಾಡಿ ಜೀವನ ಅನುಭವವನ್ನು ಪಡ್ಕೊಂಡು ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ತನ್ನಿಂದ ತಾನೇ ಬಾಯಿಯಿಂದ ಹೊರಟ ಶಬ್ದ ಉಂಟಲ್ಲ, ಅದು ಮಂತ್ರತುಲ್ಯ. ಹಾಗಾಗಿ ಪುರಂದರೋಪನಿಷತ್ತದು ಉಪನಿಷತ್ತದು, ಅದು ಯಾವತ್ತೂ ಹಳೆಯದಾಗುವುದಿಲ್ಲ. ಅದೇ ಆಧುನಿಕ ಹಾಡುಗಳನ್ನು ಯಾವುದೋ ಮದ್ಯಪಾನ ಮಾಡಿಕೊಂಡು ಏನೋ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಒಂದು ಕವಿ ಬರೆದ ಕವಿ ಬರೆದ ಹಾಡು ಅದು ದೀರ್ಘಕಾಲ ಉಳಿಬೇಕು ಅಂತಿಲ್ಲ. ಅದರಲ್ಲಿ ಹಿನ್ನೆಲೆಯಲ್ಲಿ ಪಾವಿತ್ರ್ಯ ಮತ್ತು ದೇಹದಂಡನೆ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಬುದ್ಧಿಭ್ರಾಮಕವಾಗಿರತಕ್ಕಂಥ ಯಾವುದೋ ಒಂದು ಅಂಶ ಇರಬಹುದು. ಆ ಬುದ್ಧಿಭ್ರಮಣೆಯಿಂದ ಮಾಡುವಂತಹ ಕಾವ್ಯಕ್ಕೂ ಒಬ್ಬ ಆಧ್ಯಾತ್ಮದ ಹುಚ್ಚಿನಿಂದ ಒಬ್ಬ ಮಾಡುವ ಕಾವ್ಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ಯಾವತ್ತೂ ಹಳೆಯದಾಗದ ನಿತ್ಯ ನೂತನವಾಗಿರತಕ್ಕಂತಹ ಒಂದು ಹಾಡು ಅಂದ್ರೆ ಅದು ನಮ್ಮ ದಾಸಾನುದಾಸರುಗಳು ಕಷ್ಟಪಟ್ಟು ಜೀವನದ ಅನುಭವವನ್ನು ಪಡೆದುಕೊಂಡು ಮಾಡಿದ ಹಾಡು. ಅದನ್ನು ಮನೆಯಲ್ಲಿ ಹಾಡಿದರೆ ಅದು ಯಾವತ್ತೂ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುತ್ತೆ. ಇವತ್ತು ನಿಮ್ಮ ಮಕ್ಕಳು ನೀವು ಹಾಡಿದ್ದನ್ನು ಕೇಳಿಕೊಂಡು ಅವರು ತಾಳ ಗೆಜ್ಜೆ ಹಾಕಿ ಕುಣಿತಾರೆ ಅಂತ ನೀವೇನು ಅಂದ್ಕೊಳ್ಳೋದು ಬೇಡ. ಅವರು ಕೇಳಿ ಬಿಡಿ, ಅವರಿಗೆ ಇವತ್ತು ಯಾವುದೋ ಒಂದು ಪಾಶ್ಚಾತ್ಯ ಸಂಚರಿದ ಗಾಳಿಯಿಂದ ಅವರದನ್ನು ಯಾವುದೋ ಮನೆಯಲ್ಲಿ ಯಾವುದೋ ಒಂದು ಸಿನಿಮಾ ಹಾಡನ್ನು ಹಾಡಬಹುದು. ಅವಾಗಲೂ ತುಂಬಾ ಒತ್ತಾಯ ಮಾಡಿಬಿಟ್ಟು ಬಿಡಬೇಡಿ, ಯಾಕೆಂದ್ರೆ ಕೆಲವೊಮ್ಮೆ ಒತ್ತಾಯಗಳೇ ಒಬ್ಬ ಮನುಷ್ಯನನ್ನು ವಿರುದ್ಧದಲ್ಲಿ ಸಾಗಲಿಕ್ಕೆ ಕಾರಣವಾಗ್ತವೆ. ಒಂದಷ್ಟು ನಿಯಂತ್ರಣ ಮಾಡಿ, ಹಾಗೆಂತ ತುಂಬಾ ಬಲಾತ್ಕಾರ ಮಾಡಬೇಡಿ. ಅಜಾಮಿಳ ಒಬ್ಬ ಇದ್ದ ನೋಡಿ, ಅವನು ಮನೆಯಲ್ಲಿ ಭಾರಿ ನಿಷ್ಠೆ, ಬೆಳಿಗ್ಗೆ 4 ಗಂಟೆಗೆ ಏಳಲೇಬೇಕು, ತಣ್ಣೀರು ಸ್ನಾನ ಮಾಡಲೇಬೇಕು, ಸಮಿತಿ ತರಲೇಬೇಕು ಅಂತ ಹೇಳಿ ಭಾರಿ ಸ್ಟ್ರಿಕ್ಟ್ ಆಗಿ ಭಾರಿ ಒತ್ತಡದಿಂದ ಅಜಾಮಿಳನ್ನು ಬೆಳೆಸಿದ್ರು. ಅವನು ಒಳ್ಳೆ ಹೆಂಡತಿಯನ್ನು ಬಿಟ್ಟುಬಿಟ್ಟು ಒಂದು ದಿವಸ ಕಾಡಿಗೆ ಸಮಿತಿ ತರಲಿಕ್ಕೆ ಹೋದಾಗ ಯಾವುದೋ ಒಂದು ಮರೆಯಲ್ಲಿ ಒಬ್ಬಳು ವೇಶ್ಯೆ ಜೊತೆಗೆ ಇನ್ಯಾನೋ ಇದ್ದದನ್ನು ಕಂಡು ಆ ಕ್ಷಣದಲ್ಲಿ ಅವನಿಗೆ ಉದ್ರಿಕ್ತನಾದ. ಅಯ್ಯೋ, ಇಂಥದ್ದೊಂದು ಸುಖ ಇರುತ್ತಲ್ಲ, ಯಾರೂ ಕೇಳಬೇಕಾಗಿಲ್ಲ, ಯಾರು ಒತ್ತಡವೇ ಇಲ್ಲದೆ ನಮ್ಮ ಪಾಡಿಗೆ ನಾನು ಬದುಕಬೇಕಾದ ಒಂದು ಸುಖ ಇರುತ್ತಲ್ಲ ಅಂತ ಆಸೆಯಿಂದ ಹೋದ ಮನುಷ್ಯ ಜೀವನದ 80 ವರ್ಷದವರೆಗೂ ಕೂಡ ಆ ವೇಶ್ಯ ಜೊತೆಗೆ ಮದ್ಯಪಾನ ಮಾಡಿಕೊಂಡು ಜೂಜಾಡಿಕೊಂಡು ಸುಳಿಗಾರ ಮಾಡಿಕೊಂಡು ಮಾಡಿಕೊಂಡು ಬದುಕಿದ. ಹಾಗಾದ್ರೆ ಮಕ್ಕಳನ್ನು ನೀವು ಅನುನಯದಿಂದ, ನಾವು ಅದನ್ನು ಆಚರಣೆ ಮಾಡುವುದರ ಮೂಲಕ ಒಂದಷ್ಟು ಬಿಗಿ ಒಂದಷ್ಟು ಸಡಿಲ ಎರಡನ್ನು ಇಟ್ಟುಕೊಂಡು ಜಾಗೃತೆಯಿಂದ ನೀವು ಮಕ್ಕಳನ್ನು ದಾರಿಯಲ್ಲಿ ಬೆಳೆಸಬೇಕಷ್ಟೇ ಹೊರತು ಇದನ್ನು ಹೀಗೆ ಮಾಡಲೇಬೇಕು ಅಂತ ಒತ್ತಡ ಹಾಕಿದ್ರೆ ಅದು ಸ್ಪ್ರಿಂಗ್ ಅನ್ನು ಅದು ಇಟ್ಟದ್ದು ಒಂದೇ ಸಲ ಹಾರುತ್ತಲ್ಲ, ಅದರ ಅವಕಾಶ ಸಿಕ್ಕಿದಾಗ ಹಾರಿಬಿಡ್ತಾರೆ ಮಕ್ಕಳು. ಅದರ ಬದಲಿಗೆ ನೀವು ನಿಮ್ಮ ಪಾಡಿಗೆ ನಿಮ್ಮ ಕರ್ತವ್ಯ ಮಾಡಿಕೊಂಡೇ ಇದ್ರೆ ಮಕ್ಕಳಿಗೆ ಅದು ಒಳ ಮನಸ್ಸಿಗೆ ಯಾವತ್ತಾದ್ರೂ ಹೋಗಿಯೇ ಇರುತ್ತೆ. ಸಂದರ್ಭ ಸಿಕ್ಕಿದಾಗ ಅವರು ಸರಿದಾರಿಗೆ ಬಂದೇ ಬರ್ತಾರೆ, ತಪ್ಪದಾರಿಗೆ ಹೋಗ್ಲಿಕ್ಕೆ ಬಿಡಬಾರದು ನಾವು. ಹಾಗೆ ಅಂತ ತುಂಬಾ ನಿಯಂತ್ರಣ ಮಾಡಿ ಅವುಗಳ ಮೇಲೆ ಅವುಗಳು ಇದಕ್ಕೆ ಕ್ರಾಂತಿಕಾರಕವಾದ ರೀತಿಯಲ್ಲಿ ನಡೆಯಬೇಕು ಅಂತ ಹೇಳುವಂತ ಮಟ್ಟಿಗೆ ನಾವು ಅವರನ್ನು ಬೆಳೆಸಬಾರದು. ಈ ರೀತಿ ಒಂದು ಸಮತೋಲನ ಬ್ಯಾಲೆನ್ಸಿಂಗ್ ಎಂಬುದು ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೊತ್ತಿರಬೇಕು ಅಂತ ಇದ್ರೆ ಅವರು ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಬೇಕು. ಇಡೀ ದಿವಸ ಕೆಲಸ ಮಾಡ್ತಾನೆ ಇದ್ರೆ ಅವರಿಗೆ ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಾಗ ಒಂದು ರೀತಿಯ ನಿಯಂತ್ರಣದಿಂದ ಬೆಳೆಸಿದರೆ ಮನುಷ್ಯ ಒಂದು ಯಾವುದೋ ಕಾಲಘಟ್ಟದ ಪರಿಣಾಮವಾಗಿ ಗಾಳಿಯ ಪ್ರಭಾವವಾಗಿ ಒಂದು ಸ್ವಲ್ಪ ಅಲುಗಾಡಿದ್ರೂ ಕೂಡ ಅವನ ಒಳಗೆ ಏನಿರುತ್ತೆ ಅಂದ್ರೆ ಅವು ನಾನು ಚಿಕ್ಕದಿರುವಾಗ ಅಮ್ಮ ಹಾಡ್ತಾ ಇದ್ರು, ದೇವರ ಮನೆಯಲ್ಲಿ ದೀಪ ಹಚ್ಚುತ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತದು ಅಂತ ಹೇಳುವಂತಹದ್ದು ಅವನಿಗೆ ಒಂದು ದಿವಸ ಮನಸ್ಸಿಗೆ ಬಂದು ಅವನು ಅದೇ ದಾರಿಯಲ್ಲಿ ಸಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಯಾವುದೇ ಜೀವನದ ನಡೆಗಳು ಯಾವುದು ಪರಂಪರೆಯಿಂದ ಬಂದಿದೆಯೋ ಆ ನಡೆಗಳ ಹಿಂದೆ ಒಂದಷ್ಟು ಶಾಂತಿಯ ಉದ್ದೇಶ ಇದೆ, ಒಂದಷ್ಟು ವೈಚಾರಿಕತನ ಇದೆ, ಒಂದಷ್ಟು ವೈಜ್ಞಾನಿಕತೆ ಇದೆ, ಅಂದ್ರೆ ಜ್ಞಾನಪೂರ್ವಕವಾದ ಆಚರಣೆಗಳಿದಾವೆ. ಆದ್ರಿಂದ ಪರಂಪರಾಗತವಾದ ಸಂಸ್ಕೃತಿ ಎಂಬುದು ಅಧ್ಯಾತ್ಮ ಮಾರ್ಗದ ಮೆಟ್ಟಿಲು. ಆದ್ರಿಂದ ಆಧ್ಯಾತ್ಮಿಕವಾದ ಪ್ರಪಂಚದ ಬದುಕಿಗೆ ಆಧಾರ ಇಲ್ಲದೇ ಇದ್ರೆ ಈ ಸಮಾಜ ಕ್ಷೇಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಾತ್ಮ ಮಾರ್ಗದಲ್ಲಿ ಸಾಗದೇ ಇದ್ದ ಮಂದಿಯಿಂದ ಸಮಾಜದಲ್ಲಿ ಯಾವತ್ತೂ ಕೂಡ ಶಾಂತಿಯನ್ನು ನಾವು ಬಯಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಾಂತಿ, ನೆಮ್ಮದಿಯ ಬದುಕು, ಒಂದು ದೀರ್ಘಕಾಲಿಕವಾದ ಸುಸಂಸ್ಕೃತವಾದ ಬದುಕನ್ನು ಬದುಕಬೇಕು ಅಂತ ಹೇಳುವಂತಹದ್ದು ಮನಮನೆಯ ಆಶಯ. ಆದ್ರಿಂದ ಅದಕ್ಕೆ ಪೂರಕವಾದ ರೀತಿಯಲ್ಲಿ ನಮ್ಮನ್ನು ಅತೀತವಾದ ನಮ್ಮ ಸಾಮಾನ್ಯ ಮಂದಿಗೆ ಗೋಚರವಾಗದೇ ಇರತಕ್ಕಂಥ ಒಂದು ಉತ್ಕೃಷ್ಟವಾದ ಒಂದು ಆತ್ಮ ಇದೆ, ಅದು ಜೀವಾತ್ಮ ಅದಕ್ಕಿಂತ ಹೊರತಾದ ಪರಮಾತ್ಮ ಇದೆ ಎಂಬ ಚಿಂತನೆಯಿಂದ ಆ ಜೀವ ಸರ್ವೋತ್ಕೃಷ್ಟವಾದ ಭಗವಂತನ ಬಗ್ಗೆ ಎಚ್ಚರ ಇಟ್ಟುಕೊಂಡು ಅವನು ಕ್ಷಣಕ್ಷಣಕ್ಕೂ ನಮ್ಮ ಮೇಲೆ ಅವನ ದೃಷ್ಟಿಪಾತ ಇದೆ, ಅವನಿಗೆ ಯೋಗ್ಯವಾದ ರೀತಿಯಲ್ಲಿ ಬದುಕಬೇಕು, ನಾವು ಅವನ್ನು ಮೆಚ್ಚಿಸುವಂತಹ ದಾರಿಯಲ್ಲಿ ಸಾಗಬೇಕು ಅಂತ ಹೇಳುವಂತಹ ಒಂದು ಆಧ್ಯಾತ್ಮಿಕವಾದ ಚಿಂತನೆ ಎಂಬುದು ಸಮಾಜದ ಐಹಿಕ ಬದುಕಿಗೆ ಮತ್ತು ಪಾರತ್ರಿಕ ಬದುಕಿ ಎರಡಕ್ಕೂ ಕ್ಷೇಮವಾಗುವಂತಹದ್ದು ಅಂತ ಹೇಳುವಂತಹದ್ದನ್ನು ಹೇಳ್ತಾ ಈಗಾಗಲೇ ಸಮಯ ಮೀರಿದೆ. ನಿಮಗೆಲ್ಲ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇವೆ.